ಸ್ಥೂಲ ಬೀಳಬೇಕಷ್ಟೇ ಹೊರತು ಮಧ್ಯ ಒಂದು ದಾರಿ ಇಲ್ಲ ಅರ್ಜುನ. ಅದಕ್ಕೆ ವಿಷಯಗಳಿಗೆ ಮನಸ್ಸನ್ನು ಹಾಕಬೇಡ. ವಿಷಯಗಳು ಅಂದರೆ ಯಾವುದು? ಭೌತಿಕ ಸುಖಗಳು ಅಂತ ಅರ್ಥ. ಭೌತಿಕ ಸುಖವನ್ನು ಯಾವನು ಮೆಚ್ಚುಕೋತಾನೆ ಅವನು ಅಧ್ಯಾತ್ಮ ಸುಖವನ್ನು ಕಳ್ಕೊಂಡು ಬಿಡ್ತಾನೆ. ಯಾವನಿಗೆ ಅಧ್ಯಾತ್ಮ ಸುಖ ಬೇಕಾಗಿದೆ ಅವನು ಭೌತಿಕ ಸುಖವನ್ನು ತ್ಯಾಗ ಮಾಡಲೇಬೇಕು ಅಂತ ಹೇಳಿದ್ದಾರೆ. ಅಧ್ಯಾತ್ಮ ಸುಖ ಬೇಕು ಅಂತಿದ್ದರೆ ಭೌತಿಕ ಸುಖವನ್ನು ತ್ಯಾಗ ಮಾಡಲೇಬೇಕು ಅವನು. ಭೌತಿಕ ಸುಖ ಮೇಲಿಂದು, ಅಧ್ಯಾತ್ಮ ಸುಖ ಒಳಗಿಂದು. ಮಗು ಚಾಕ್ಲೇಟ್ ಕೊಡ್ತಾರೆ, ಆ ಮಗು ಏನು ಮಾಡುತ್ತೆ? ತುಂಬ ಚೆನ್ನಾಗಿದೆ ಬಣ್ಣ ನೋಡ್ತಾ ಹಾಗೆ ಬಾಯಿ ಇಟ್ಕೊಳ್ಳೋಕೆ ಹೋಗುತ್ತೆ. ಕಷ್ಟ, ತಾಯಿ ಬಂದು ಬಿಡಿಸ್ತಾಳೆ. ಹಾಗಲ್ಲ, ಅಂತ ಮೇಲಿಂದ ತೆಗೆದು ಎಷ್ಟು ಬಿಟ್ಟು ಒಳಗಿಂದ ಮಾತ್ರ ಕೊಡ್ತಾರೆ. ಮೇಲಿಂದು ಭೌತಿಕ ಸುಖ, ಒಳಗಿಂದು ಅಧ್ಯಾತ್ಮದ ಸುಖ. ಮೇಲಿಂದ ತಿಂದುಬಿಟ್ರೆ ಬರೀ ಚಿಪ್ಪ ಪೇಪರ್ ತಿಂದಾಗುತ್ತೆ, ಏನು ಪ್ರಯೋಜನ ಇಲ್ಲ. ಅದರಿಂದ ನೋಡೋದಕ್ಕೆ ಅಟ್ರಾಕ್ಟಿವ್ ಕಾಣುತ್ತೆ, ಅಟ್ರಾಕ್ಟ್ ತಿನ್ನಬಾರ್ದು. ಅದನ್ನು ನೋಡಬೇಕಷ್ಟೇ, ತಿನ್ನಬಾರದು. ತಿನ್ನೋದು ಯಾವುದು? ಒಳಗಿನ ಚಾಕ್ಲೇಟ್ ಮಾತ್ರ. ಲೋಕನ ನೋಡಬೇಕಷ್ಟೇ, ತಿಳಿಬೇಕಾದ ಒಳಗಿರೋ ಭಗವಂತನನ್ನ ಮಾತ್ರ ಅಂತ ಹೇಳಿದ್ದ. ಈ ಒಳಗಿರೋ ಪೇಪರ್ನೊಳಗೆ ಚಾಕ್ಲೇಟ್ ಹೇಗಿದೆಯೋ ಜಗತ್ತಿನೊಳಗೆ ಭಗವಂತ ಇದ್ದಾರೆ ಅಂತ ಹೇಳಿದ್ದ. ಬಾಟ್ಲಲ್ಲಿ ನೀರು, ಲೋಟದಲ್ಲಿ ನೀರು, ಪಾತ್ರೆಯೊಳಗೆ ಹಾಲು ಹೇಗೋ ಜಗತ್ತಿನೊಳಗೆ ಭಗವಂತ ಇದ್ದಾರೆ. ಜಗನ್ನಾಥನ ಕಡೆಗೆ ಮನಸ್ಸನ್ನು ಹಾಕಿದರೆ ಅದು ತಾರಕ. ಬರೀ ಪಾತ್ರೆ ನೆಕ್ತಾ ಕೂತ್ರ ಸುಖ ಇದೆಯಾ? ಪಾತ್ರೆ ನೆಕ್ತಾ ಕೂತ್ರ ಸುಖ ಇದೆಯಾ? ವ್ಯಾಸರಾಜರು ಚಂದ್ರಿಕಾ ಅನ್ನೋ ಅಪೂರ್ವ ಗ್ರಂಥ ಬರೆದಿದ್ದಾರೆ. ನ್ಯಾಯಾಮೃತ, ಚಂದ್ರಿಕಾ, ತರ್ಕತಾಂಡವಗಳನ್ನು ಬರೆದ ಮಹಾನುಭಾವರವರು. ಅವರು ಹೇಳ್ತಾರೆ, ನಾವು ಭೌತಿಕ ಸುಖ ಗಂಟು ಬೀಳೋದು ಹೇಗಿರುತ್ತೆ ಅಂದರೆ, ಒಂದು ಕಬ್ಬಿನ ಕೋಲು ಕೊಡ್ತಾರಂತ ಒಬ್ಬರು ಕೇಳಿ, ಕಬ್ಬಿನ ಕೋಲು ಕೊಡ್ತಾರೆ. ಅವನೇನು ಮಾಡಿಬಿಟ್ಟ, ನೆಕ್ತಾ ಕೂತಿದ್ದಾನೆ ಕಬ್ಬಿನ ಕೋಲನ್ನಪ್ಪ, ನೆಕ್ತಾನೆ 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 ನೆಕ್ತಾನೆ. ಹೀಗೆ ಭೌತಿಕ ಸುಖ ಅಂತ ಕರೀತಾರೆ. ಎಷ್ಟು ದಿವಸ ನೆಕ್ಕಿದ್ರು ಅಷ್ಟೇ, ಹಲ್ಲು ಹೋಗುತ್ತೆ, ನಾರಿಗೆ ಹೋಗುತ್ತೆ ಹೊರತು ಒಂದು ಚೂರು ಸುಜಿ ಹೋಗೋದಿಲ್ಲ. ಅದಕ್ಕೆ ಕಬ್ಬಿನ ನೆಕ್ಕಬಾರದು, ಅದನ್ನು ಹಿಂಡಬೇಕು ಅಂತ ಹೇಳ್ತಾರೆ. ಎಷ್ಟು ಚೆನ್ನಾಗಿದೆ! ಕಬ್ಬಿನ ನೆಕ್ಕಬಾರದು, ಕಬ್ಬಿನ ಕೋಲನ್ನು ನೆಕ್ಕಬಾರದು, ಅದನ್ನು ಹಿಂಡಬೇಕು, ಆವಾಗ ರಸ ಬರಲಿಕ್ಕೆ ಆರಂಭವಾಗುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಅಥಾತೋ ಬ್ರಹ್ಮ ಜಿಜ್ಞಾಸ, ಜಗತ್ತನ್ನು ನೋಡಿ ಒಳಗಿರೋ ಭಗವಂತನನ್ನ ಚಿಂತನೆ ಮಾಡಿ. ಜಗತ್ತನ್ನು ಕಬ್ಬಿನ ಕೋಲನ್ನು ಕಣ್ಣಿಂದ ನೋಡಬೇಕು, ರಸವನ್ನು ನಾಲಿಗೆಯಿಂದ ನಾವು ಆಸ್ವಾದನೆ ಮಾಡಬೇಕು. ಹಾಗೆ ಲೋಕದ ಕಣ್ಣೇ ಲೋಕ ಕಣ್ಣಿಗೆ ಕಾಣುತ್ತೆ, ಭಗವಂತ ಕಣ್ಣಿಗೆ ಕಾಣದೆ ಒಳಗಿದ್ದಾರೆ. ತದಲಂ ಬಹುಲೋಕ ವಿಚಿಂತನಯ ಪ್ರವಣಂ ಕುರು ಮಾನಸ ಮೀಶ ಪದೇ. ಹೀಗೆ ಬದುಕಬೇಕು ಅರ್ಜುನ ಅಂತ ಹೇಳಿದ್ರು. ದೇವರನ್ನು ಮರೆತು ಸಂಘದ ಬಗ್ಗೆ ತುಂಬ ಎಕ್ಸಾಂಪಲ್ಸ್ ನೋಡಿದ್ದೇವೆ ಈಗಾಗಲೇ. ಭಾಗವತ ಪುರಾಣದಲ್ಲಿ ಹೇಳ್ತಾರಲ್ಲ, ಜಡಭರತ ರಾಜ ಒಂದು ಜಿಂಕೆಯ ಅಟ್ಯಾಚ್ಮೆಂಟ್ ಬೆಳೆಸ್ಕೊಂಡ್ಬಿಡ್ತಾನೆ. ಜಿಂಕೆ ಮರಿ ಸಿಗುತ್ತೆ, ಜಿಂಕೆ ಮರಿ, ಜಿಂಕೆ ಮರಿ ಅಂತ ಬೆಳೆದ್ಕೊಂಡು ಹೊಂದ್ಕೊಂಡು ಹೊಂದ್ಕೊಂಡು ಕೊನೆಗೆ ಏನಾಗ್ತಾನೆ? ಸಾಯಬೇಕಾದ್ರೂ ಜಿಂಕೆ ಮರಿ ಅಂತಾನೆ ಸತ್ತು ಜಿಂಕೆಯಾಗೆ ಹುಟ್ಟುಬಿಡ್ತಾನೆ ಕೊನೆ. ಸಂಗಾತ್ ಸಂಜಾಯತೆ ಕಾಮ ಅನ್ನೋದಕ್ಕೆ ಭಾಗವತ ಪುರಾಣ ಹೇಳಿದ ದೊಡ್ಡ ಅಪೂರ್ವವಾದ ಕಥೆ. ಅದಕ್ಕೆ ನಾವು ವಿಷಯಗಳ ಸಂಘವನ್ನು ಮಾಡಬಾರದು ಅಂತ ಹೇಳಿದ್ವಿ. ಅಷ್ಟ ಇಷ್ಟೆಲ್ಲ ಹೇಳ್ತೀಯಲ್ಲ, ಸರಿ. ಹಾಗಿದ್ರೆ ನಾವು ಇಷ್ಟೆಲ್ಲ ಮಾಡಿ ಏನು ಸಂಪಾದನೆ ಮಾಡ್ತೇವೆ ಅಂದರೆ, ಮನಸ್ಸಿಗೆ ಪ್ರಸನ್ನತೆ ಬರುತ್ತೆ ಅಂತ ಹೇಳಿದ ಭಗವಂತ. ಯಾವಾಗ ಭಗವಂತನ ಚಿಂತನೆ ಮಾಡ್ತೇವೆ, ವಿಷಯಗಳ ಚಿಂತನೆ ಬಿಟ್ಟುಬಿಡ್ತೇವೆ, ಆಗ ಮನಸ್ಸಿಗೆ ಪ್ರಸಾದ ಸಿಗುತ್ತೆ. ಮನಸ್ಸಿಗೆ ಪ್ರಸಾದ ಸಿಕ್ಕಾಗ ಏನಾಗುತ್ತೆ? ಪ್ರಸಾದೇ ಸರ್ವ ದುಃಖಾನಾಂ ಹಾನಿರಸ್ಯೋಪಜಾಯತೆ ಪ್ರಸನ್ನ ಚೇತಸೋ ಹ್ಯಾಶು ಬುದ್ಧಿ ಪರ್ಯವತಿಷ್ಠತಿ. ಮನಸ್ಸಿಗೆ ಪ್ರಸನ್ನತೆ ಬಂದಾಗ ದುಃಖಗಳೆಲ್ಲ ಹೋಗಿಬಿಡುತ್ತೆ, ಒಳ್ಳೆ ಜ್ಞಾನ ಬರಲಿಕ್ಕೆ ಪ್ರಾರಂಭವಾಗುತ್ತೆ ಅಂತ ಹೇಳ್ತಾರೆ. ಮನಃಪ್ರಸಾದದಿಂದ ಜ್ಞಾನಕ್ಕೆ ದೊಡ್ಡ ಹೆಬ್ಬಾಗಿಲು ತೆಗೆದಂತೆ ಲೆಕ್ಕ. ಅರ್ಜುನ, ಈ ರೀತಿಯಾದ ಜ್ಞಾನದ ಬೆಳಕು ಬೀಳುತ್ತಲ್ಲ, ಅದೇ ನಮ್ಮ ಜೀವನದ ಗುರಿಯಾಗಬೇಕು, ಅದೇ ನಮ್ಮ ಜೀವನದ ಸಿದ್ಧಿ ಅಂತ ಪರಮಾತ್ಮ ಹೇಳಿದ. ಆಗ ಮುಂದಿನ ಪ್ರಶ್ನೆ ಬಂತು, ಕೃಷ್ಣ ಹಾಗಿದ್ರೆ ಅಪರೋಕ್ಷ ಜ್ಞಾನಿ ತನ್ನ ಗುರಿಯನ್ನು ಸಾಧಿಸಿ ಆದ ಮೇಲೆ ಮತ್ತೆ ಯಾಕೆ ಓಡಾಡ್ತಾನೆ, ಮತ್ತೆ ಯಾಕೆ ಅವನು ಕುಡುತ್ತಾನೆ, ಮತ್ತೆ ಯಾಕೆ ನಿಲ್ತಾನೆ, ಇನ್ನೂ ಯಾಕೆ ಅವನು ಬದುಕಿದ್ದಾನೆ? ಇದು ಒಳ್ಳೆಯ ಪ್ರಶ್ನೆ. ಇದು ಅದೇ ಹೇಳಿದೆ, ಕೋರ್ಸ್ ಮುಗಿಸ್ಕೊಂಡ ಮೇಲೆ ಮತ್ತೆ ಕಾಲೇಜಿಗೆ ಬರ್ತಾನೆ ಅಂತಾರಲ್ಲ, ಹಾಗೆ ಕೋರ್ಸ್ ಮುಗಿದ ಮೇಲೆ ಮತ್ತೆ ಕಾಲೇಜಿಗೆ ಬರ್ತಾನೆ, ಮುಗ್ದೋಯ್ತಲ್ಲ ಈಗಾಗಲೇನೆ. ಆ ರೀತಿಯಾದ ಅಪರೋಕ್ಷ ಜ್ಞಾನಿ ದೇವರನ್ನು ಕಂಡ ಮೇಲೆ ಇನ್ನೂ ಯಾಕೆ ಅವನು ಇದ್ದಾನೆ, ಹೋಗ್ಬೋದಲ್ಲ ಅಂತ ಕೇಳಿದರೆ ಅದಕ್ಕೆ ಉತ್ತರ ಕೊಡ್ತಾ ಇದ್ದಾರೆ. ನಿನ್ನೆ ಭಾಗ ಒಂದು ಭಾಗ ನೋಡಿದ್ದೇವೆ. ಯಾನಿಶಾ ಸರ್ವಭೂತಾನಾಂ ತಸ್ಯಾಂ ಜಾಗೃತಿ ಸಂಯಮಿ ತಸ್ಯಾಂ ಜಾಗೃತಿ ಭೂತಾನಿ ಸಾನಿಶಾ ಪಶ್ಯತೋ ಮುನೇಹೇ. ಅಂದರೆ ಜ್ಞಾನಿ ಹೇಗೆ ಬದುಕಿರ್ತಾನೆ ಗೊತ್ತಾ? ನಾವು ಜಗತ್ತಿನಲ್ಲಿ ಬದುಕಿದ್ದೇವೆ, ಜ್ಞಾನಿಗಳು ಬದುಕಿರ್ತಾರೆ, ರಾಘವೇಂದ್ರ ಸ್ವಾಮಿಗಳಂಥವರು ಬದುಕ್ತಾರೆ, ನಾವು ಬದುಕ್ತೇವೆ. ಅವರು ನಮ್ಮ ಮಧ್ಯೆ ಓಡಾಡ್ತಾರೆ, ನಾವು ಓಡಾಡ್ತೇವೆ. ಆದರೆ ಅವರು ಓಡಾಟಕ್ಕೂ ನಮ್ಮ ಓಡಾಟಕ್ಕೆ ತುಂಬ ವ್ಯತ್ಯಾಸ ಇದೆ ಅಂತ ಹೇಳ್ತಾರೆ. ಅವರ ಓಡಾಟವೆಲ್ಲ ಬರೀ ದೇವ್ರ ಕಡೆ ಗಮನ, ಅವರಿಗೆ ದೇವ್ರ ಕಡೆಗೆ ಗಮನ, ಲೋಕದ ಕಡೆಗೆ ರಾತ್ರಿಯಲ್ಲಿ ಇದ್ದಾಗಿರ್ತಾರೆ ಅಷ್ಟೇ. ಅಂದರೆ ಮಿನಿಮಮ್ ಅಟ್ಯಾಚ್ಮೆಂಟ್ ತುಂಬ ಇರೋದು, ಅತಿ ಕಡಿಮೆ ಇಟ್ಕೊಂಡಿರ್ತಾರೆ. ರಾತ್ರಿಯಲ್ಲಿ ಹೇಗಿರ್ತೇವೆ ನಾವೀಗ? ಎಷ್ಟು ಬೇಕೋ ಅಷ್ಟೇ, ಹೆಚ್ಚು ಮಾಡೋಕ್ಕಾಗೋದಿಲ್ಲ. ಹಗಲಲ್ಲಾದರೆ ವಿಶಾಲವಾಗಿ ಕಾಣುತ್ತಾನೆ. ಅವರಿಗೆ ಲೋಕ ಹೆಚ್ಚು ಗಮನಕ್ಕೆ ಬರೋದಿಲ್ಲ, ಗಮನಕ್ಕೆ ಬರುತ್ತೆ ಹೆಚ್ಚು ಬರೋದಿಲ್ಲ, ಇದು ವಿಶೇಷ. ಆದರೆ ನಮಗೆ ಲೋಕ ಹೆಚ್ಚು ಗಮನಕ್ಕೆ ಬರುತ್ತೆ, ದೇವರು ಗಮನಕ್ಕೆ ಬರೋದೇ ಇಲ್ಲ. ಅವರಿಗೆ ದೇವರು ಬರೀ ದೇವರೇ ಗಮನಕ್ಕೆ ಬರ್ತಾನೆ ಅಂತ ಹೇಳಿದ್ದ. ಅದು ಜ್ಞಾನಿಗಳ ರೀತಿ ದೇವರ ಕಡೆ ಮನಸ್ಸನ್ನು ಕೊಟ್ಟು, ನಮ್ಮ ರೀತಿ ಬರೀ ಜಗತ್ತಿನ ಕಡೆ ಗಮನ ಕೊಟ್ಟು. ಅವ್ರ ರೀತಿಗೂ ನಮ್ಮ ರೀತಿಗೂ ತುಂಬ ವ್ಯತ್ಯಾಸ ಇದೆ ಅರ್ಜುನ. ಜ್ಞಾನಿಗಳು ಜ್ಞಾನಿಗಳೇ, ಅಜ್ಞಾನಿಗಳು ಅಜ್ಞಾನಿಗಳೇ ಅಂತ ಹೇಳಿ ಅಲ್ಲಿ ಇನ್ನೂ ತುಂಬ ಹೇಳಬೇಕಾಗ್ತಿದೆ. ಮುಂದೆ ಆ ಬಗ್ಗೆ ಪ್ರಸಂಗ ಮೂರನೇ ಅಧ್ಯಾಯದಲ್ಲಿ ತುಂಬ ಹೆಚ್ಚು ಬರೋದ್ರಿಂದ ಅಲ್ಲೇ ನೋಡಬಹುದು. ಈಗ ಅಷ್ಟು ತಿಳ್ಕೊಂಡ್ರೆ ಸಾಕು. ಅಂತೂ ಜ್ಞಾನಿಗಳ ಹಗಲರಾತ್ರಿಗಳೇ ಬೇರೆ, ನಮ್ಮ ಹಗಲರಾತ್ರಿಗಳೇ ಬೇರೆ. ನಾವು ಗಮನ ಕೊಡ್ತಕ್ಕಂಥ ರೀತಿನೇ ಬೇರೆ, ಅವ್ರಿಗೆ ಗಮನ ಕೊಡ್ತಕ್ಕಂಥ ರೀತಿನೇ ಬೇರೆ. ಆ ದೃಷ್ಟಿಯಲ್ಲಿ ಅವರ ಸಂಸಾರದಲ್ಲಿ ಇರ್ತಾರೆ ಅಂತ ಹೇಳಿ ನಮ್ಮಂತೆ ಇರ್ತಾರೆ ಅಂತ ಮಾತ್ರ ತಿಳ್ಕೊಂಡ್ಬಿಡ್ಬಾರ್ದು. ನಾವೇ ನೋಡ್ತೀವಿ, ಎಲೆಕ್ಟ್ರಿಷಿಯನ್ ಬರ್ತಾನೆ ಅವನು ವೈರ್ ಮುಟ್ತಾನೆ, ನಾವು ಮುಟ್ತೇವೆ. ನಾವು ಮುಟ್ಟಿದ್ರೆ ಶಾಕ್ ಕೊಡ್ಸ್ಕೊಂಡು ಅಯ್ಯೋ ಅಂತ ಕೂಗ್ತೇವೆ, ಅವನು ಮುಟ್ಟಿದ್ರೆ ಲೈಟ್ ಬರ ಮಾಡಿ ನೋಡಿ ಸರಿ ಮಾಡಿದ್ರೆ ಅಂತ ಹೊರಟು ಬಿಡ್ತಾನೆ. ಅಂದರೆ ವೈರನ್ನು ಇಬ್ಬರು ಮುಟ್ತಾರೆ. ಅವನು ಮುಟ್ಬೇಕಾದ್ರೆ ಏನು ಮಾಡ್ತಾನೆ ಗೊತ್ತಾ, ಮೇಲೆ ಸ್ವಿಚ್ ಆಫ್ ಮಾಡ್ಕೊಂಡ್ಬಿಟ್ಟು ಸೇಫ್ ಮಾಡ್ಕೊಂಡು ಬಿಡ್ತಾನೆ, ನಾವು ಇದಕ್ಕಿದ್ದ ಕೈ ಇಟ್ಬಿಟ್ಟು ತಪ್ಪದೆ ಬಿದ್ದು ಬಿಡ್ತಾನೆ. ಇದು ನಮಗೂ ಅವ್ರಿಗಿರೋ ವ್ಯತ್ಯಾಸ ಇದೆ. ಅಂದರೆ ಅಜ್ಞಾನಿ ಎಲೆಕ್ಟ್ರಿಷಿಯನ್ ಅಲ್ಲದವನು ಶಾಕ್ ಹೊಡ್ಸ್ಕೊತಾನೆ, ಎಲೆಕ್ಟ್ರಿಷಿಯನ್ ಶಾಕ್ ಹೊಡ್ಸ್ಕೊಳ್ಳೋದಿಲ್ಲ. ಅದನ್ನೇ ಜ್ಞಾನಿಯ ಲಕ್ಷಣ ಅಂತ ಕರೆದು. ನಮಗೆ ದುಃಖದ ಶಾಕ್ ಅವರಿಗಾಗೋದಿಲ್ಲ, ನಮಗಾಗುತ್ತೆ ಅಂತ. ದುಃಖದ ಶಾಕು ಅವರಿಗಾಗೋದಿಲ್ಲ, ನಮಗಾಗುತ್ತೆ. ಆಮೇಲೆ ಎಲೆಕ್ಟ್ರಿಷಿಯನ್ ಕರೆಕ್ಟ್ ಮಾಡ್ತಾನೆ, ಸ್ವಿಚ್ ಹಾಕಿಬಿಡ್ತಾರೆ, ಲೈಟ್ ಬರುತ್ತೆ. ಅವ್ರು ಕೂಗೋದ್ರೆ ಹೋ ಲೈಟ್ ಬಂತು ಅಂತ ಕೂಗೋದಿಲ್ಲ ಅವನು. ಯಾಕೆ ಗೊತ್ತಾ, ಅವನಿಗೆ ಗೊತ್ತು ಈ ರೀತಿ ಕನೆಕ್ಷನ್ ಮಾಡಿ ಬರಲೇಬೇಕು ಲೈಟ್ ಅಂತ ಗೊತ್ತು ಅವನಿಗೆ. ನಮಗೆ ಉಚ್ಚುಗಟ್ಟಿ ಮಾಡ್ತೀವಾದ್ರೆ ಹೋ ಅಂತ ಕೂಗಿಬಿಡ್ತಾನೆ. ಅದಕ್ಕೂ ಕೂಡ ಲೈಟ್ ಬಂತು ಲೈಟ್ ಬಂತು ಲೈಟ್ ಹೋಗಿ ಹೋದ್ರೂ ಕೂಗ್ತೇವೆ ಬಂದರೂ ಕೂಗ್ತೇವೆ, ಇದು ಸಮಸ್ಯೆ. ಲೈಟ್ ಹೋಯ್ತು ಹೋ ಲೈಟ್ ಹೋಯ್ತು ಬಂತು ಹೋ ಲೈಟ್ ಬಂತಷ್ಟೆ. ಜ್ಞಾನಿಗಳು ಎರಡೂ ಇಲ್ಲ. ಗಮನ ಎಲ್ಲಿದೆ ಅವರಿಗೆ? ದೇವರ ಕಡೆ ಗಮನ ಇರೋದ್ರಿಂದ ಇದೆಲ್ಲ ಆಶ್ಚರ್ಯ ಅಂತ ಅನಿಸೋದೇ ಇಲ್ಲ ಅವರಿಗೆ. ಅವ್ರ ಆಶ್ಚರ್ಯ ಎಲ್ಲಿ ಪಡ್ತಾರೆ ಗೊತ್ತೇನು? ದೇವರ ಬಗ್ಗೆ ಅಂತ ಹೇಳಿದ್ದಾರೆ. ಆಶ್ಚರ್ಯವತ್ ಪಶ್ಯತಿ ಕಶ್ಚಿದೇನಂ ಆಶ್ಚರ್ಯವದ್ವದತಿ ತಥೈವ ಚ ಅನ್ಯಃ ಆಶ್ಚರ್ಯವಚ್ಚೈನ ಮನ್ಯ ಶೃಣೋತಿ ಶ್ರುತ್ವಾಪೇನಂ ವೇದನ ಚೈವ ಕಶ್ಚಿತ್. ಇದು ಜ್ಞಾನಿಗಳ ರೀತಿ. ಮುಂದೆ ಭಗವಂತ ನಿನ್ನೆ ನೋಡಿದ ಹಾಗೆ ಸಮುದ್ರ ದೃಷ್ಟಾಂತ ಕೊಡುತ್ತಾನೆ. ಜ್ಞಾನಿ ಸಮುದ್ರ ಇದ್ದಾಗಿರ್ತಾನೆ. ಆಪೂರ್ಯಮಾಣಂ ಅಚಲ ಪ್ರತಿಷ್ಠಂ ಸಮುದ್ರ ಮಾಪಃ ಪ್ರವಿಶಂತಿ ಯದ್ವತ್ ತದ್ವತ್ ಕಾಮಾಃ ಯಂ ಪ್ರವಿಶಂತಿ ಸರ್ವೇ ಸ ಶಾಂತಿ ಮಾಪ್ನೋತಿ ನಾ ಕಾಮಕಾಮಿ. ಇದು ಒಂದರ್ಥ ನಿನ್ನೆ ನೋಡಿದ್ದೇವೆ. ಸಮುದ್ರ ಇದ್ದ ಜ್ಞಾನಿಗಳಿರ್ತಾನೆ ಅಂತ ಕೇಳಿದರೆ ಎಷ್ಟೇ ನೀರು ಹರಿದು ಬಂದರೂ ಕೂಡ ಸಮುದ್ರ ಉಕ್ಕೇರೋದಿಲ್ಲ, ಎಷ್ಟೇ ನದಿಗಳು ಒಣಗಿದರೂ ಕೂಡ ಸಮುದ್ರ ಒಣಗಿ ಹೋಗೋದಿಲ್ಲ. ಆ ರೀತಿ ಜ್ಞಾನಿ ಇರ್ತಾನೆ. ಅವಿಶೇಷಗಳು ಬಂದರೂ ಅಷ್ಟೇ ಬಿಟ್ಟರೂ ಅಷ್ಟೇ ಆ ಕಡೆ ಗಮನನೇ ಕೊಡೋದಿಲ್ಲ ಅಂತ ಅರ್ಥ. ಸಮುದ್ರಕ್ಕೆ ಹೋಲಿಸಿ ದೃಷ್ಟಾಂತ ಇದು. ಒಂದು ಮಧ್ವಾಚಾರ್ಯರು ವಿಶೇಷ ಅರ್ಥವನ್ನು ಬರೀತಾರೆ ಅದಕ್ಕೆ. ಸಮುದ್ರ ಎಷ್ಟೇ ಪ್ರವಾಹ ಬಂದಾಗ ನೀರುಗಳು ಬಂದರೂ ಕೂಡ ಹೆಚ್ಚಾಗೋದಿಲ್ಲ ಅಂದರೆ ಹೆಚ್ಚಾಗೋದಿಲ್ಲ ಅಂತ ಅರ್ಥ ಅಲ್ಲ, ಸ್ವಲ್ಪ ಆಗುತ್ತೆ ಅಂತ ಆಚಾರ್ಯ ಹೇಳ್ತಾರೆ. ಸ್ವಲ್ಪ ಆಗುತ್ತೆ. ಅದೇ ರೀತಿ ಅನಾವೃಷ್ಟಿ ಬಂದು ಎಲ್ಲ ಕಡೆ ಮಳೆ ಇಲ್ಲದೆ ಹೋದ ಕಾಲಕ್ಕೆ ಸಮುದ್ರ ಒಣಗೋದಿಲ್ಲ ಗ್ಯಾರಂಟಿ, ಆದರೆ ನೀರು ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ಆಚಾರ್ಯ ಹೇಳ್ತಾರೆ. ಅಂದರೆ ಸ್ವಲ್ಪ ಹೆಚ್ಚಾಗುತ್ತೆ, ಸ್ವಲ್ಪ ಕಡಿಮೆ ಆಗುತ್ತೆ. ಜ್ಞಾನಿಗಳು ಕೂಡ ಇನ್ನು ಮೋಕ್ಷಕ್ಕೆ ಹೋಗಿಲ್ಲ ಅಂದರೆ ಸ್ವಲ್ಪ ಎಫೆಕ್ಟ್ ಇರುತ್ತೆ ಅಷ್ಟೇ, ಅದು ಹೆಚ್ಚು ಎಫೆಕ್ಟ್ ಇರೋದಿಲ್ಲ, ಸ್ವಲ್ಪ ಎಫೆಕ್ಟ್ ಇರುತ್ತೆ. ಆದರೆ ಅಜ್ಞಾನಿಗಳಿಗೆ ತುಂಬ ಎಫೆಕ್ಟ್ ಇರುತ್ತೆ. ಉದಾಹರಣೆಗೆ ಒಂದು ಕೆಂಡ ಕೆಳಬಿದ್ದುಬಿಡುತ್ತೆ. ಇವತ್ತು ಕೆಂಡ ನೋಡೇ ಇರೋದಿಲ್ಲ ಜನ, ಪಾಪ ಹೀಟ್ರಾಗ್ದ್ರೆ ಕೆಂಡ ಅಂದ್ರೆ ಏನೋ ಅಂತ ತಿಳ್ಕೊಂಡ್ಬಿಟ್ಟಿರ್ತಾರೆ. ವಯಸ್ಸದೇವಕ್ಕೋ ಅಗ್ನಿಕಾರ ಕೆಂಡ ಕೊಡಬೇಕಾದ್ರೆ ಸ್ವಲ್ಪ ಕೆಳಬಿದ್ದುಬಿಡುತ್ತೆ. ಆಗ ತಾಯಿ ಏನು ಮಾಡ್ತಾಳೆ, ತಕ್ಷಣ ಕೈ ತುಂಬ ಎತ್ತಿ ಹಾಕ್ಬಿಡ್ತಾಳೆ ಮೇಲೆ, ತಕ್ಷಣ ಎತ್ತಿ ಹಾಕಿಬಿಡ್ತಾಳೆ. ಸ್ವಲ್ಪ ತಡ ಸುತ್ತ ಹಾಯ್ ಅದಿಷ್ಟೇ ಹಾಯ್ ಅಂದ್ಬಿಡ್ತಾಳೆ, ಮುಗಿದೋಯ್ತು. ಚಿಕ್ಕ ಮಗು ನೋಡುತ್ತೋ ನಾನು ಎತ್ತಿ ಹಾಕ್ತೇನೆ ಅಂತ ಬರುತ್ತೆ, ಪಾಪ ಎತ್ತಿ ಹಾಕಿ ಹೋ ತೊಡ್ಕೊಂಡ್ಬಿಡುತ್ತೆ. ಯಾಕೆ? ತಾಯಿಗೆ ಸ್ವಲ್ಪ ಆಗುತ್ತೆ, ಮಗುವಿಗೆ ಜಾಸ್ತಿ ಆಗುತ್ತೆ. ಯಾತಕ್ಕೆ? ತಾಯಿಗೆ ಗೊತ್ತು ಅದು ಕೆಂಡ ಎಷ್ಟು ಬೇಗ ಹಾಕ್ತೇವೋ ಅಷ್ಟು ವಾಸಿ, ಸ್ವಲ್ಪ ತಡ ಮಾಡಿ ಸುಟ್ಬಿಡುತ್ತೆ ಅಂತ ಗೊತ್ತು. ಅದು ತಾಯಿ ಮ್ಯಾನೇಜ್ ಮಾಡ್ತಾಳೆ, ಮಗು ಮ್ಯಾನೇಜ್ ಮಾಡೋಕ್ಕಾಗೋದಿಲ್ಲ. ಅಂದರೆ ಜ್ಞಾನಿಗಳಿಗೆ ಸುಖ ದುಃಖ ಹೇಗಾಗುತ್ತೆ ಅಂತ ಕೇಳಿದರೆ ತುಂಬ ಲೈಟ್ ಎಫೆಕ್ಟ್ ಇರುತ್ತಂತೆ. ಅಜ್ಞಾನಿಗಳಿಗೆ ಹೆವಿ ಎಫೆಕ್ಟ್ ಇರುತ್ತೆ. ಆದ್ದರಿಂದ ಜ್ಞಾನಿಗಳು ಎಷ್ಟೋ ಸತ್ತವಾಗಿ ಕೇಳ್ತೇವೆ ಪುರಾಣಗಳಲ್ಲಿ, ಸ್ವಲ್ಪ ದುಃಖ ಪಟ್ಟರು ಅಂತ ಕೇಳ್ತೇವೆ. ಸ್ವಲ್ಪ ದುಃಖ ಯಾತಕ್ಕೆ ಕೊಟ್ಟರು ಅಂದರೆ ಸ್ವಲ್ಪ ಅಟ್ಯಾಚ್ಮೆಂಟ್ ಇದ್ದಿದ್ದಕ್ಕೆ. ಅದು ಈಗ ಹೋಗೋದಿಲ್ಲ, ಅದು ಹೋಗಬೇಕಾದ್ರೆ ಮುಕ್ತಿಯಲ್ಲೇ ಹೋಗೋದು ಅಂತ ಹೇಳ್ತಾರೆ. ಆದರೆ ಭೀಮಸೇನ ಹನುಮಂತ ಅವರಿಗೆಲ್ಲ ಈಗಲೂ ಅಷ್ಟೇ, ಏನೇನಿರೋದು ಇಲ್ಲೂ ಕೂಡ ಏನಿರೋದಿಲ್ಲ. ಉಳಿದವರಿಗೆ ಮಾತ್ರ ಸ್ವಲ್ಪ ಅಟ್ಯಾಚ್ಮೆಂಟ್ ಬರುತ್ತೆ. ಅದನ್ನು ವಿಕಾಸ ಕಥೆಗಳು ಉಂಟು, ಅದಕ್ಕೆ ಅದೆಲ್ಲ ಈಗ ಬೇಡ. ಸ್ವಲ್ಪ ಸ್ವಲ್ಪ ಆಗೋದು ನಾವು ಕಾಣ್ತೇವೆ. ಇಂದ್ರದೇವರಿಗೆ ಹಾಗಾಗುತ್ತೆ. ಪಾಪ ಇಂದ್ರದೇವರಿಗೆ ಏನಾಯಿತು? ಕೃಷ್ಣ ಮಳೆ ಸುರಿಸಿಬಿಟ್ಟ, ಕೃಷ್ಣ ಗೋವರ್ಧನ ಎತ್ತಿದ ಮಳೆ ಸುರಿಸ್ತಾ ಇದ್ದಾರೆ ಇಂದ್ರದೇವರು. ಇಂದ್ರದೇವರಿಗೆ ಅರ್ಥ ಆಗಿಲ್ಲ, ಆಗ ಯಾವನ ಗೊಲ್ಲರ ಹುಡುಗ ನನ್ನ ಪೂಜೆ ನಿಲ್ಲಿಸಿಬಿಟ್ನಲ್ಲ ಅಂತ ಹೇಳಿ ಮಳೆ ಸುರಿಸಿದ್ದು ಸುರಿಸಿದ್ದೆ ಸುರಿಸಿದ್ದೇನೆ. ಕೃಷ್ಣ ಗೋವರ್ಧನ ಎತ್ತಿದ್ದಾನೆ ಹಾಗೆ ಹಿಡ್ಕೊಂಡಿದ್ದಾನೆ. 7 ದಿವಸವಾಯಿತು, ಇಂದ್ರದೇವರಿಗೆ ಅರ್ಥವಾಯಿತು. ಒಂದು ಗೋವಿಂದ ಗೋಕುಲಪತೆ ಅಂತ ನಮಸ್ಕಾರ ಮಾಡಿ ಕ್ಷಮೆ ಕೇಳ್ತಾ ಇದ್ದ. ಒಂದು ಕ್ಷಣ ಏನಾಗಿತ್ತು ಅವರಿಗೆ? ಅಜ್ಞಾನ ಬಂದುಬಿಟ್ಟಿತ್ತು. ಕೃಷ್ಣ ನಮ್ಮಂತೆ ಒಬ್ಬ ಹುಡುಗ ನನಗೆ ಅಡ್ಡಿ ಮಾಡಿಬಿಟ್ಟಿದ್ದಾನೆ, ಮಳೆ ಬರೆಸಿ ಹೆದರಿಸ್ತೇನೆ ಅಂತ ಹೊರಟಿದ್ರು. ಯಾವಾಗ ಕೃಷ್ಣ ಗೋವರ್ಧನ ಎತ್ಕೊಂಡು ನಿಂತು ಬಿಟ್ಟ ಅರ್ಥ ಆಯ್ತು ಅವ್ರು. ಆ ಸ್ವಲ್ಪ ಮರವು ಬಂದಿತ್ತು. ಈ ರೀತಿ ನಮಗೆ ಯಾವಾಗಲೂ ಮರವು ಆದ್ರೆ ನಮ್ಮ ಲೆಕ್ಕ ಅಲ್ಲ, ಆದರೆ ಸ್ವಲ್ಪ ಮರವಾದ್ರಿಂದ ಯೋಚನೆ ಆಯಿತು. ಅದು ತುಂಬ ಓದ್ದು ಅಂತ ಮರ್ತು ಬಿಟ್ಟಿರ್ತಾರೆ, ಏನೋ ಯೋಚನೆ ಮಾಡ್ತಾರೆ, ಆ ತಕ್ಷಣ ಜ್ಞಾಪಕ ಆಗಿಬಿಡುತ್ತಾರೆ. ಓದ್ದೇ ಇದ್ದವ್ರ ಮೇಲೆ ತಲೆ ಬಗ್ಗೆ ನಿದ್ದೆ ಮಾಡ್ತಾರೆ ಹೊರತು ಜ್ಞಾಪಕ ಆಗೋ ಚಾನ್ಸಸ್ ಇಲ್ಲ. ಎಷ್ಟೋ ಥರ ಹೇಳ್ತಾರೆ, ತುಂಬ ಯೋಚನೆ ಮಾಡ್ತಾರೆ, ಶ್ಲೋಕ ಮರ್ತೋಗ್ಬಿಡುತ್ತೆ ಅಂತ ತಿಳ್ಕೊಂಬೋಣ, ಸ್ವಲ್ಪ ಇರಿ ಅಂತ ತಲೆ ಮೇಲೆ ಹೀಗೆ ಕೈ ಇಟ್ಕೋತಾರಪ್ಪ ಅನ್ಕೋತಾರೆ, ಆ ಜ್ಞಾಪಕ ಆಯ್ತು ಅಂತ ಹೇಳ್ತಾರೆ. ಕುಡಿದೋ ನೋಡ್ತಾವೋ ತಲೆಗೆ ಮುಟ್ಕೊಂಡು ನಮಗೂ ಬರುತ್ತೆ ಅಂತ ತಿಳ್ಕೊಂಡ್ಬಿಡ್ತಾನೆ ಪಾಪ. ಇವನು ತಲೆ ಮುಟ್ಕೋತಾನೆ ಪಾಪ, ತಲೆನೋವು ಬರುತ್ತೆ, ಮುಂಚೆ ಬರುತ್ತೆ ಹೊರತು ಏನು ಬರೋದಿಲ್ಲ. ಒಳಗಿರಬೇಕಲ್ಲ ಒಂದಿಷ್ಟು ಜ್ಞಾನಿ ಒಳಗಿರೋದ್ರಿಂದ ಮರೆತ್ರೆ ಸ್ವಲ್ಪ ಜ್ಞಾಪಿಸಿದ್ರೆ ಸಾಕು ಬಂದ್ಬಿಡುತ್ತಾನೆ. ಅರ್ಜುನಿಗೆ ಹಾಗೆ ಆಗಿದ್ದೀಗ ಯುದ್ಧ ಮಾಡೋದಿಲ್ಲ ಅಂತ ಕೂತು ಕೃಷ್ಣ ಜ್ಞಾಪಿಸ್ತಾನಲ್ಲ ಕಷ್ಟ ಬಂದ್ಬಿಡುತ್ತಾನೆ. ಎಷ್ಟೋ ಜನ ಪ್ರಶ್ನೆಗೆ ಉತ್ತರ ಇದ್ದೇನೆ. ಅರ್ಜುನ ಮುಂದೆ ಕೃಷ್ಣ ಗೀತೆ ಹೇಳಿದ ಕಷ್ಟ ಬಂತು ಅಂತ ಹೇಳ್ತೀರಿ. ನಾವು ಜನ್ಮದಿಂದ ಪಾರಾಯಣ ಮಾಡ್ತಾನೆ ಇದ್ದೇವೆ, ಧರ್ಮಕ್ಷೇತ್ರ ಕುರುಕ್ಷೇತ್ರ ಸಮವೇತ ಆಯುತ್ಸ ಹೇಳ್ತಾನೆ ಇದ್ದೇವೆ, ನಮಗೇನು ಬಂದಿಲ್ಲ ಅಂತ ಕೇಳಿದರೆ ಆತ ಜ್ಞಾನಿ ಮರೆತು ಹೋಗಿತ್ತು ಕಷ್ಟ ಬಂತ ಆತನಿಗೆ. ನಮಗಿದು ಏನು ಒಂದು ಸ್ಟೆಪ್ ಕೂಡ ಮುಂದೆ ಇಟ್ಟಿಲ್ಲ, ಆದ್ದರಿಂದ ನಮಗೆ ಶ್ಲೋಕನೇ ಬರೋದಿಲ್ಲ. ಅರ್ಥ ಏನು ಬರುತ್ತೆ ಈ ಮಧ್ಯೆ? ಶ್ಲೋಕನೇ ಬರೋದಿಲ್ಲ. ನಮಗೆ ಹೊಲಿಸ್ಕೊಳ್ಳೋಕೆ ಹೋಗಬಾರದು. ತುಂಬ ಸರ್ತಿ ಕೇಳಿದರೆ ಅವಾಗ ಬರುತ್ತೆ ಅಂತೇಳಿ ತುಂಬ ಸರ್ತಿ ಪ್ರಯತ್ನ ಪಡಬೇಕು ನಾವು. ಇದನ್ನು ಭಗವಂತ ಹೇಳ್ತಾ ಇದ್ದಾರೆ. ಆಚಾರ್ಯ ಒಂದು ದೃಷ್ಟಾಂತ ಕೊಡ್ತಾರೆ, ಎಷ್ಟು ಚೆನ್ನಾಗಿದೆ ನೋಡಿ. ಅಲ್ಲಿ ಸಮುದ್ರ ನದಿನ ನೋಡಿ ನೀವೀಗ, ನದಿಗಳು ಸಮುದ್ರಕ್ಕೆ ಬಂದು ಸೇರುತ್ತೆ, ಸಮುದ್ರ ನದಿಗಳಿಗೆ ಹರಿಯೋದಿಲ್ಲ ಅಂತ ಹೇಳಿದ್ದಾರೆ. ಅರ್ಥ ಮಾಡ್ಕೋಬೇಕು, ಸಮುದ್ರಕ್ಕೆ ನದಿಗಳು ಸೇರುತ್ತೆ ಹೊರತು ಸಮುದ್ರ ನದಿಗಳ ಹತ್ರ ಹರಿದು ಬರೋದಿಲ್ಲ. ಆಪೂರ್ಯಮಾಣಂ ಅಚಲ ಪ್ರತಿಷ್ಠಂ ಸಮುದ್ರ ಮಾಪಃ ಪ್ರವಿಶಂತಿ ಯದ್ವತ್ ತದ್ವತ್ ಕಾಮಾಹ ಯಂ ಪ್ರವಿಶಂತಿ ಸರ್ವೇ ಸಶಾಂತಿ ವಾಪ್ನೋತಿ ನ ಕಾಮ ಕಾಮಿ. ಆಚಾರ್ಯ ವಿವರಣೆ ಕೊಡ್ತಾರೆ, ಸಮುದ್ರಕ್ಕೆ ನದಿಗಳು ಹರಿಯುತ್ತೆ, ಅದೇ ರೀತಿಯಲ್ಲಿ ಜ್ಞಾನಿಗಳ ಹತ್ತಿರ ಅವನು ಇಷ್ಟಪಟ್ಟಿದ್ದು ಅದಾಗಿ ಬರುತ್ತೆ ಹೊರತು ಸಮುದ್ರ ನದಿ ಹರಿಯೋದಿಲ್ಲ. ಇವನು ವಿಷಯಗಳನ್ನು ಹುಡ್ಕೊಂಡು ಹೋಗೋದಿಲ್ಲ ಅಂತ ಹೇಳಿಬಿಡ್ತಾರೆ. ಜ್ಞಾನಿಯಾದವನು ಹುಡ್ಕೊಂಡು ಹೋಗೋದಿಲ್ಲ, ಅದಾಗಿ ಅವನ ಹತ್ರ ಬರುತ್ತೆ ಅಂತ ಹೇಳ್ತಾರೆ. ಸಮುದ್ರಕ್ಕೆ ನದಿಗಳು ತಾವಾಗಿ ಜೋರಾಗಿ ಹರ್ಕೊಂಡು ಹೋಗುತ್ತೆ. ಅಪರೋಕ್ಷ ಜ್ಞಾನಿಗಳ ಹತ್ತಿರ ಅವರು ಬಯಸಿದ ಪದಾರ್ಥಗಳೆಲ್ಲ ದಪ್ಪಂತ ಬಂದು ಬೀಳುತ್ತೆ ಅಂತ ಹೇಳ್ತಾರೆ. ಅವನು ಮಾತ್ರ ಹುಡ್ಕೊಂಡು ಹೋಗೋದಿಲ್ಲ ಅಂತ ಅಲ್ಲೇ ಇದ್ದಲ್ಲೇ ಇರ್ತಾನೆ. ಇದು ಜ್ಞಾನ ಅಂತ ಹೇಳಿ ದೊಡ್ಡ ವ್ಯಕ್ತಿ ಹೇಗಿರ್ತಾನೆ ಗೊತ್ತೇನು? ನಮ್ಮನೆ ಊಟಕ್ಕೆ ಬನ್ನಿ ಅಂತ ಕರೆಯಾಗಿ ದೊಡ್ಡ ಜ್ಞಾನಿ ಅಂದ್ರೆ ಯಾರು ಗೊತ್ತಾ? ನಮ್ಮನೆ ಊಟಕ್ಕೆ ಬರ್ತೀರಾ, ಊಟಕ್ಕೆ ಬರ್ತೀರಾ ಅಂತ ಕರೀತಾರೆ. ಇವನು ಜ್ಞಾನಿ. ಅವನು ಸಾಮಾನ್ಯ ಯಾರು ಗೊತ್ತಾ? ಅಮ್ಮ ತಾಯಿ ಭಿಕ್ಷೆ ಹಾಕ್ತೀರಾ ಅಂತ ಹೋಗ್ತಾನಲ್ಲ ಅವನು ಭಿಕ್ಷುಕ. ಇವನು ದೊಡ್ಡ ಜ್ಞಾನಿ. ಇವನು ನಮ್ಮನೆ ಔತರಣಕ್ಕೆ ಕರೆಯ ಹಾಗೆ ಜ್ಞಾನಿ ಬದುಕ್ತಾನೆ. ಬಂದರೆ ಮುಂದಿನ ಮನೆಗೆ ಹೋಗುವಂತ ಕಳಿಸಾಗ ನಾವೇನು ಯಾಚಕರ ಬದುಕ್ತಾರೆ ಅಂತ. ನಾವು ಹುಡ್ಕೊಂಡು ಹೋಗ್ತೇವಲ್ಲ ಅನ್ನ ಮನೆ ಮನೆಗೆ, ನಾವು ಯಾಚಕರಾಗಿ ಬಿಡ್ತೇವೆ. ಇದ್ದಲ್ಲೇ ಬಂದು ಕರೀತಾರಲ್ಲ ನಾವು ಪೂಜ್ಯರಾಗಿ ಬಿಡ್ತೇವೆ. ಅದಕ್ಕೆ ಜ್ಞಾನಿಯಾದವನು ಇದ್ದಲ್ಲೇ ಇರ್ತಾನೆ, ವಿಷಯಗಳ ಹತ್ರ ಅವಾಗಿ ಬರುತ್ತೆ. ಅಜ್ಞಾನಿಗಳಾದವರು ವಿಷಯ ಹುಡ್ಕೊಂಡು ಹೋಗ್ತಾನೆ ಇರ್ತಾರೆ, ಅವು ಸಿಗೋದು ಸುಳ್ಳು, ದುಃಖ ಪಡೋದು ತಪ್ಪಿದ್ದು ಅಲ್ಲ, ಇದು ಅವನ ರೀತಿ ಅಂತ ಅರ್ಥ. ಸಶಾಂತಿ ಮಾಪ್ನೋತಿ ನ ಕಾಮ ಕಾಮಿ. ಮತ್ತೆ ಹೇಳ್ತಾನೆ ಭಗವಂತ, ಆದ್ದರಿಂದ ಅರ್ಜುನ ಹೇಗೆ ಬದುಕಬೇಕು ಗೊತ್ತಾ? ವಿಹಾಯ ಕಾಮಾನ್ಯ ಸರ್ವಾನ್ ಪುಮಾಂಶ್ಚರತಿ ನಿಸ್ಪೃಹ ನಿರ್ಮಮೋ ನಿರಹಂಕಾರ ಸಶಾಂತಿ ಮತಿ ಗಚ್ಚತಿ. ನಮ್ಮ ಜೀವನದಲ್ಲಿ ಬದುಕಿಗೆ ಬೇಕಾದ ಎಲ್ಲ ಪದಾರ್ಥಗಳು ಇರಲಿ, ಏನು ತಪ್ಪಲ್ಲ, ಆಗ ನಮಗೆ ಎರಡಿರಬಾರದು ಅಂತ ಹೇಳಿದ್ದಾರೆ. ಉಳಿದೆಲ್ಲ ನಮಗಿರಲಿ, ಎರಡು ಮಾತ್ರ ಇರಬಾರದು, ಒಂದು ಮಮಕಾರ, ಒಂದು ಅಹಂಕಾರ. ಅಹಂಕಾರ ನಮಗಿರಬಾರದು, ಮಮಕಾರ ಇರಬಾರದು. ಅದನ್ನೇ ದಾಸರ ಹೇಳಬೇಕಾದ್ರೆ, ನಾನು ನನ್ನದು ಎಂಬ ಜಡಮತಿ ಮಾನವನು ಅಂತ ಕರೀತಾರೆ. ನಾನು ಅಂದರೆ ಅಹಂಕಾರ, ನನ್ನದು ಅಂದರೆ ಮಮಕಾರ. ಇವತ್ತು ನಾನು ಅನ್ನೋ ಭಾವನೆ ಬಿಡಿ, ನನ್ನದು ಅನ್ನೋದು ಬಿಟ್ಟುಬಿಡಿ, ಎಷ್ಟು ಬೇಕೋ ಎಂಜಾಯ್ ಮಾಡಿ, ಯೋಚನೆ ಇಲ್ಲ ಅಂತ ಹೇಳಿದ್ದಾರೆ. ನಾನು ಅನ್ನೋದು ಬರಬಾರದು, ನನ್ನದು ಅನ್ನೋದು ಬರಬಾರದು, ಎಷ್ಟು ಬೇಕಾದ್ರೂ ಎಂಜಾಯ್ ಮಾಡಿ. ಸುಖವಾಗಿರ್ತಾರೆ, ಮನೆ ಓನರ್ ಇರ್ತಾನೆ, ಬಾಡಿಗೆ ಕೊಟ್ಬಿಟ್ಟಿರ್ತಾರೆ, ಬಾಡಿಗೆ ಮನೆಯವರ ಹತ್ರ ಗೆಸ್ಟ್ ಬರ್ತಾರೆ ಪಾಪ, ಮನೆಯಲ್ಲಿ ದೊಡ್ಡ ಗಲಾಟೆನೋ ಗಲಾಟೆ, ಏನು ವೈಭವನ ಸಮಾರಂಭ ಮಾಡ್ಕೊಂಡಿರ್ತಾರೆ ಪಾಪ. ಊಂದ್ರೆ ನೋಡ್ತಾ ಇರ್ತಾನೆ ಏನು ಮಾಡ್ತಾರೋ ಮನೆ ಪಾಪ ಅಂತ ನೋಡ್ತಾ ಇರ್ತಾರೆ. ಅವ್ರು ಮಾತಾಡ್ತಾ ಇರ್ತಾರೆ, ಮಾತಾಡ್ತಾ ಮಾಡ್ತಾ ಅರ್ಥ, ಮನೆ ಭಾಳ ಚೆನ್ನಾಗಿದೆ ಅಂತ ಹೇಳಿದಾಗ, ನನ್ನ ಮನೆ ಅಲ್ಲ ಇದು, ಬಾಡಿಗೆ ಮನೆ, ಊಂದ್ರೆ ಭಾರಿ ಒಳ್ಳೆಯವರು ಪಾಪ, ಯಾವಾಗ ಕೇಳಿದ್ರು ಕೂಡ ಅನುಕೂಲ ಮಾಡಿಕೊಡ್ತಾರೆ, ಭಾಳ ಚೆನ್ನಾಗಿದೆ ಅಂತ ಮಾತಾಡ್ತಿರ್ತಾರೆ. ಓನರ್ ನೋಡ್ತಾನೆ ಖುಷಿಯಾಗಿಬಿಡುತ್ತವನು, ಪುಣ್ಯ ಪರವಾಗಿಲ್ಲ, ನನ್ನ ಮನೆ ನನ್ನ ಮನೆ ಓನರ್ ಮನೆ ಅಂತ ಹೇಳಿದ್ದ ಖುಷಿಯಾಗಿಬಿಡುತ್ತವನು. ಇನ್ನೊಬ್ಬನಿರ್ತಾನೆ ಅದೇ ರೀತಿ ಮಾತಾಡ್ತಾ ಇರ್ತಾರೆ, ಮನೆ ಭಾಳ ಚೆನ್ನಾಗಿದೆ, ಹೌದ್ರಿ ದರಿದ್ರ ಓನರ್ ಗಂಟು ಬಿದ್ದಿದ್ದಾನೆ, ಏನಾರು ಮಾಡಿ ಅವನು ಓಡಿಸ್ಬೇಕಾಗಿದೆ, ನಾನೀಗ ಒಂದು 20 ವರ್ಷ ಆಗಿದೆ, ಒಂದು ಕೇಸ್ ಹಾಕೊಳ್ಳೋ ಅಂತ ಯೋಚನೆ ಮಾಡ್ತಿದ್ದೀನಿ, ಬಿಡೋದಿಲ್ಲ ಅಂತ ಹೇಳಿಬಿಟ್ಟು ಓನರ್ ಯೋಚನೆ ಮಾಡ್ತೀನಿ, ಇವತ್ತೇ ಬಿಡಿಸ್ಬೇಕಂತ ಪ್ಲಾನ್ ಮಾಡ್ತಾನೆ. ಆಗಲಿ, ನಾನು ನನ್ನದು ಅಂತ ಕರ್ಕೊಂಡು ವೆಕೆಟ್ ಮಾಡಿಸ್ತಾನೆ, ಅವ್ರು ಓನರು ಭಾರಿ ಒಳ್ಳೆಯವರು ತಿಳಿದಿರ್ತಾನಲ್ಲ ಅವನೇ ಕಂಟಿನ್ಯೂ ಆಗಲಿ ಅಂತ ಹೇಳಿಬಿಡ್ತಾನೆ. ಬಾಡಿಗೆ ಇದೇ ಇರಿ ಬಿಡು ಮಾರಾಯ, ನೀನಿರೋದು ಭಾರಿ ಮುಖ್ಯ ಅಂತ ಹೇಳ್ತಾನೆ. ನಮ್ಮ ದೇಹಕ್ಕೆ ಅಪ್ಲೈ ಆಗುತ್ತೆ ಅಂತೇಳಿ, ನಮ್ಮ ಬಾಡಿಗೆ ಮನೆ, ನಮ್ಮ ದೇಹ ಅಂದರೆ ಬಾಡಿಗೆ ಮನೆ, ಸ್ವಂತ ಮನೆ ಅಲ್ಲ ಇದು. ಒಂದು ಯಾವಾಗ ನಾನು ನನ್ನ ಅಂತ ಅಂದ್ಕೊಂಡ್ಬಿಡ್ತೇವಲ್ಲ, ದೇವರು ಗೆಟ್ ಔಟ್ ಅಂತ ಕಳಿಸಿಬಿಡ್ತಾನೆ. ಯಾವಾಗ ನಾಹಂಕರ್ತ ಹರಿಹ್ಕರ್ತ ತತ್ಪೂಜಾ ಕರ್ಮಚಾಖಿಲಂ ಅನ್ಕೋತೇವೆ, ಲೆಟಿಮ್ ಕಂಟಿನ್ಯೂ ಅಂತ ಬಿಟ್ಬಿಡ್ತಾರೆ. ಇಲ್ಲೇ ಬದುಕಿ ಸುಖವಾಗಿ ಬದುಕಲಿ, ಸಾಧನೆ ಮಾಡ್ಕೊಂಡು ಹೋಗಲಿ, ಓನರ್ ಬರ್ತಾನೆ ಆಮೇಲೆ ಇನ್ನೇನಾದ್ರು ಬೇಕಾಗಿತ್ತಾ ಅಂತ ಕೇಳ್ತಾನೆ ಬಂದು. ಖುಷಿಯಾಗಿದ್ದೇವೆ ಪಾಪ, ಇನ್ನೇನಾದ್ರು ಬೇಕಾಗಿತ್ತಾ, ಸ್ವಲ್ಪ ಕಿಡಿಗೆ ಸರಿ ಮಾಡ್ಸೋಣ ಮಾಡ್ಸೋಣ ಅಂತ ಹೇಳಿಬಿಡ್ತಾರೆ. ಹುಡುಗರ ಬಂದು ಬಾಗಿಲು ಕಿಚ್ಚಿಬಿಡ್ತಾರೆ, ಹೋಗಿ ಹೊರಗೆ ಒಳಗಡೆ ಹೋಗು ಅಂತ ಹೇಳಿದ್ದಾರೆ. ಅಂದರೆ ಇದೇ ನಮ್ಮ ಮನೆಯೊಳಗೆ ಬಾಡಿಗೆ ಮನೆಯವನ್ನು ಹೇಗೆ ವಾಚ್ ಮಾಡ್ತೇವೋ, ನಮ್ಮನ್ನು ಭಗವಂತ ವಾಚ್ ಮಾಡ್ತಾನೆ ಅಂತ ಹೇಳ್ತಾರೆ. ಅದಕ್ಕೆ ನಾವು ಯಾವ ಕಾಲಕ್ಕೂ ನಾನು ನನ್ನದು ಅನ್ಕೊಳ್ಳೇಬಾರದು. ಅಹಂಕಾರ ಮಮಕಾರಗಳು ಭಾರಿ ಕೆಟ್ಟ ರೋಗಗಳು ಅಂತ ಹೇಳುತ್ತೆ ಶಾಸ್ತ್ರ. ಅಹಂಕಾರ ಮಮಕಾರ ಭಾರಿ ಕೆಟ್ಟ ರೋಗ ಅಂತ ತಮಾಷೆಗೆ ಹೇಳ್ತಾ, ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅವನು ಹೇಳ್ತಾನಂತೆ, ಒಬ್ಬನಿಗೆ ಅಹಂಕಾರನೇ ಇರೋದಿಲ್ಲ, ಎಲ್ಲ ಬಿಟ್ಬಿಡ್ತಾನೆ ಅಹಂಕಾರ. ಏನು ಗುಡದವ್ರಿಗೆ ಆಶ್ಚರ್ಯ ಆಗ್ಬೇಕು, ಏನು ಎಂಥ ಪುಣ್ಯಾತ್ಮ, ಅಹಂಕಾರ ಚೂರು ಕೂಡ ಇಲ್ಲಲ್ಲ, ಏನು ಕೇಳಿದ್ರು ನಾ ಅಹಂಕರ್ತ ನಾ ಅಹಂಕರ್ತ. ಆದರೆ ಅಹಂಕಾರ ಎಷ್ಟು ಡೇಂಜರಸ್ ಗೊತ್ತಾ, ಅದು ಒಂದು ಎಲ್ಲ ಬಿಟ್ಬಿಟ್ಟಿದ್ದಾನೆ ಪಾಪ ಅವನು. ಆದರೆ ಅಹಂಕಾರ ಹೇಗೆ ಬಂದಿರುತ್ತೆ ಗೊತ್ತೇನು, ಎಲ್ಲ ಬಿಟ್ಟಿರ್ತಾನೆ, ನಾನು ಅಹಂಕಾರ ಬಿಟ್ಟಿದ್ದೇನೆ ಅಲ್ಲಿ ಶುರು ಆಗುತ್ತಂತೆ. ಮತ್ತೆ ಈ ರೀತಿ ಅಹಂಕಾರ ಮತ್ತೆ ಒಳಗೆ ಎಂಟರ್ ಆಗಿಬಿಡುತ್ತೆ ಅಂತ ಹೇಳ್ತಾರೆ. ಅದು ಅಹಂಕಾರದಂಥ ರೋಗ ಇಲ್ಲ, ಅದು ಬಿಡ್ತಾ ಬಿಡ್ತಾನೆ ಒಳಗೆ ಗಂಟು ಬಿದ್ದಿರುತ್ತೆ ಅಂತ ಹೇಳ್ತಾರೆ. ಇನ್ನು ವಾಸಿ ಆಯಿತು ಅಂತಿರ್ಲಿಕ್ಕೆ ಸ್ಟಾರ್ಟ್ ಆಗುತ್ತಲ್ಲ ಆ ಟೈಪ್ ಅದು ಬಂದು. ಈ ಮಾತು ಅರ್ಥ ಮಾಡಿಕೊಂಡ್ರೆ ಅಹಂಕಾರಗೆಲ್ಲ ಸಾಧ್ಯ ಅಲ್ಲ. ಯಾವಾಗ ನಾನು ನನ್ನದು ನನ್ನ ಸಮಾನ ಇಲ್ಲ ಅಂತ ಭಾವನೆ ಬಂತು ತಕ್ಷಣ ಬಿದ್ದ ಅಂತ. ಈ ಮಾತು ಅರ್ಥ ಮಾಡಿಕೊಂಡ್ರೆ ನಿಜವಾಗಲೂ ಭಗವಂತ ನಮ್ಮನ್ನು ಎಲ್ಲಿ ಕರೆಕ್ಟ್ ಮಾಡ್ತಾನೆ ಗೊತ್ತಾ, ನಾವೆಲ್ಲ ಹೊರಗೆ ಕರೆಕ್ಟ್ ಮಾಡಿ ಟ್ರೈ ಮಾಡ್ತೇವೆ, ತಪ್ಪದು ಒಳಗಿನಿಂದ ಕರೆಕ್ಟ್ ಮಾಡಬೇಕು. ವಾಹನ ಹೋಗ್ತಿರ್ಬೇಕಾದ್ರೆ ಹೊರಗಿಂದ ಸ್ಟಾಪ್ ಮಾಡಬಾರದು, ಒಳಗಿನಿಂದ ಸ್ಟಾಪ್ ಮಾಡಬೇಕು. ಹೊರಗಿಂದ ಸ್ಟಾಪ್ ಮಾಡಿದ್ರೆ ಪಟ್ಟಿ ಹೊಡಿಬಿಡುತ್ತೆ, ಚೂರು ಚೂರು ಆಗಿಬಿಡುತ್ತೆ. ಒಳಗಿನಿಂದ ನಿಧಾನ ಬ್ರೇಕ್ ಆಗಿ ಸ್ಟಾಪ್ ಮಾಡ್ತಾರಲ್ಲ ಕೂವಾ ನಿಂತು ಬಿಡುತ್ತೆ. ಅದು ಒಳಗಿನಿಂದ ಸ್ಟಾಪ್ ಮಾಡೋದು ಅಂತ ಕೇಳಿದರೆ ಅಹಂಕಾರ ಮಮಕಾರಗಳನ್ನು ಬಿಡೋದು ಅಂತ. ಇದು ಅದ್ಭುತವಾದ ಭಗವದ್ಗೀತೆಯ ಉಪದೇಶ. 24 ತಾಸು ನಮಗೆ ಬೇಕು, ಯಾವ ಕ್ಷಣದಲ್ಲೂ ದಾರಿ ತಪ್ಪದೆ ಹೇಳೋದಕ್ಕಾಗೋದಿಲ್ಲ. ಆದ್ದರಿಂದ ಪ್ರತಿ ಕ್ಷಣದಲ್ಲಿ ಭಗವಂತನ ಚಿಂತನೆ ನಾವು ಮಾಡಬೇಕು. ಅದನ್ನು ಭಗವಂತ ಎಚ್ಚರಿಸ್ತಾರೆ, ನಿರ್ಮಮೋ ನಿರಹಂಕಾರ ಸಶಾಂತಿ ಬಧಿ ಗಚ್ಚತಿ. ಅಹಂಕಾರ ಮಮಕಾರವನ್ನು ಬಿಟ್ಟವನು ಅಲ್ಲಿ ಇಷ್ಟು ಬಿಟ್ಟು ಏನಾಗುತ್ತೆ ಅಂತ ಕೇಳಿದರೆ ಶಾಂತಿ ಬಧಿ ಗಚ್ಚತಿ, ಶಾಂತವಾಗಿರ್ತಾನೆ, ದೇವರ ಕಡೆ ಮನಸ್ಸನ್ನು ಹಾಕ್ತಾನೆ. ಶಾಂತಿ ಶಬ್ದಕ್ಕೆ ಆಚಾರ ಅರ್ಥ ಹೇಳ್ತಾರೆ, ಶಾಂತಿ ಹಿ ಮೋಕ್ಷ ಅಥ ನಿರ್ವಾಣಂ, ಮೋಕ್ಷ ಅಂತ ಅರ್ಥ. ಅವನು ಮೋಕ್ಷ ಪಡಿತಾನೆ, ಬೇರೆ ಯಾರೂ ಅಲ್ಲ. ಉಳಿದವರಿಗೆ ಮೋಕ್ಷಾಧಿಕಾರ ಇಲ್ಲ ಅಂದಿಟ್ಕೊಂಡೆ ಕನಕದಾಸರು ಹೇಳಿತ್ತು, ಎಲ್ಲರೂ ಶುರುವಾಗಿತ್ತಂತ. ಮೋಕ್ಷಕ್ಕೆ ನಾನು ಹೋಗ್ತೇನೆ ನಾನು ಎಲ್ಲ ಹೇಳಿದ್ದು ಹೇಳಿದ್ದೇನೆ. ಮಠದ ಪಂಡಿತರಿಗೆ ಏನು ಮಾಡಲಿ ಬಿಡಲಿ ಅಹಂಕಾರ ಉಚ್ಚಾಪಟ್ಟೆ ಇರುತ್ತೆ ಪಾಪ ಅವರಿಗೆ. ಮೋಕ್ಷಕ್ಕೆ ಯಾರು ಹೋಗ್ತಾರೆ, ನಾನು ಹೋಗ್ತೇನೆ ನಾನು ಎಲ್ಲ ನಾನು ಹೋಗ್ತೇನೆ ಎಂಬರೆ ಪಾಪ. ಆಗ ವ್ಯಾಸರಾದ್ರೆ ಕೇಳಿದ್ರು, ಕನಕದಾಸರು ಕೇಳಿ ಹೇಳ್ತಾರೆ, ಸರಿಯಾಗಿ ಹೇಳ್ತಾರೆ ಅಂತ ಹೇಳಿದರು. ಕನಕದಾಸರು ಬಂದು ಎಲ್ಲರೂ ನಾನು ಹೋಗ್ತೇನೆ, ಎಲ್ಲ ಇಲ್ಲ ನೀವು ಹೋಗೋದಿಲ್ಲ, ನಾನು ಹೋಗ್ತೀರಾ ಇಲ್ಲ ಹೋಗೋದಿಲ್ಲ, ಎಲ್ಲರೂ ಬಂದು ಹೋಗೋದಿಲ್ಲ ಹೋಗೋದಿಲ್ಲ. ಕೊನೆ ಯಾರು ಹೋಗ್ತಾರೆ, ದೊಡ್ಡ ಗಲಾಟೆ ಆಯ್ತು, ಯಾರು ಹೋಗ್ತಾರ ಆಗಿದ್ರೆ ಕನಕದಾಸ ಯಾರು ಹೋಗ್ತಾರ ಆಗಿದ್ರೆ ಅವ್ರು ಹೇಳಿ ನಾನು ಹೋದ್ರೆ ಹೋಗ್ತೇನೆ ಅಂತ ಹೇಳಿದ್ರು. ಎಷ್ಟು ಸಿಟ್ಟು ಬಂದ್ಬೇಕು ಪಂಡಿತರಿ ಪಾಪ, ತಲೆ ಕೆಟ್ಟೋಗಿರುತ್ತೆ ಆ ಕ್ಷಣಕ್ಕೆ. ಅವ್ರನ್ನ ಹೋಗೋದಿಲ್ಲ ಅಂತ ಹೇಳಿದ್ದೆ ಒಂದು ದುಃಖ, ನಾನು ಹೋಗ್ತೇನೆ ಮತ್ತು ಎಷ್ಟು ದುರಹಂಕಾರ ಬೇಕಿರಬೇಕು ಅಂತ ಅಂದ್ರೆ ಅಂದ್ರಂತೆ ಏನಯ್ಯ ನಮ್ಮನ್ನೆಲ್ಲ ಇಲ್ಲ ಅಂತ ಹೇಳಿ ನೀನು ಹೋಗ್ತೀಯ ಅಂತ ಕೇಳಿದ್ರೆ ನಾನೇನು ಹೇಳಿದ ಮಾತು ಹೇಳಿಲ್ಲ ಅಂತ ಹೇಳ್ತಾನೆ. ಹೇಳಿಲ್ಲ ಹಾಗೆ ನಾನು ಹೋದ್ರೆ ಹೋಗ್ತೇನೆ ಅಂತ ಹೇಳಿದ್ರಲ್ಲ, ಹಾಗಲ್ಲ, ನಾನು ಅಂದ್ರೆ ಅಹಂಕಾರ ಅದು ಅಹಂಕಾರ ಹೋದ್ರೆ ಹೋಗ್ತೇನೆ ಅಂತ ಅಷ್ಟೇ ಅಲ್ಲ. ನಾನು ಅಂದ್ರೆ ಕನಕದಾಸರು ಅಂತ ಹೇಳಿಲ್ಲ ಅವರು, ನಾನು ಒಂದು ಅಹಂಕಾರ ಹೋದ್ರೆ ಅವಾಗ ಹೋಗ್ಬೋದು. ಈ ಮಾತು ಅರ್ಥ ಮಾಡಿಕೊಂಡ್ರೆ ಎಷ್ಟು ಚೆನ್ನಾಗಿರ್ತಕ್ಕಂಥ ತತ್ವ ಈ ಗೀತೆ ಮಾತು ಓದ್ದವರಿಗೆ ಅರ್ಥ ಆಗುತ್ತೆ. ಅದಕ್ಕೇನೆ ಯಾವ ಕಾಲಕ್ಕೂ ನಾನು ಅನ್ನಬಾರದು ನನ್ನದು ಅನ್ನಬಾರದು. ನಮ್ಮ ಜನಕ್ಕೆ ಏನು ಗೊತ್ತಾ ಯೋಚನೆ, ನಾನು ಅಂದ ಹೋದ್ರೆ ಹೇಗೆ ಗೊತ್ತಾಗುತ್ತೆ ಅಂತ ಪ್ರಶ್ನೆ ಇದೆ. ನನ್ನದು ಅಂದ್ರೆ ಹೇಗೆ ಗೊತ್ತಾಗುತ್ತೆ, ಅದಕ್ಕೆ ಹೇಳ್ತಾರೆ ಗೊತ್ತಾಗಬೇಕಾಗಿಲ್ಲ ಅಂತ ಹೇಳಿದ್ರು. ಗೊತ್ತಾಗಬೇಕಾಗಿಲ್ಲ ಯಾರಿಗೆ ಗೊತ್ತಾಗಬೇಕದು, ದೇವರಿಗೆ ಗೊತ್ತಾಗಬೇಕದು, ದೇವರಿಗೆ ಗೊತ್ತಾಗಬೇಕು. ನಮಗೆ ಅರ್ಥವಾದರೆ ಪರೀಕ್ಷೆಯಲ್ಲಿ ಏನಿದೆ ಗೊತ್ತಾ, ಬರೆಯೋದು ನಮ್ಮ ಹೆಸರು ಬರ್ಕೊಳ್ಳೋ ರೈಟ್ ಇಲ್ಲ, ನಂಬರ್ ಹಾಕಬೇಕಷ್ಟೇ, ಹೆಸರು ಬರ್ಕೋಬಾರ್ದು. ಅದಕ್ಕೆ ಹೆಸರು ಬರ್ಕೊಂಡ್ರೆ ಏನು ವ್ಯಾಲ್ಯೂಯೇಷನ್ ಮಾಡೋದೇ ಇಲ್ಲ, ನಂಬರ್ ಹಾಕಬೇಕಷ್ಟೇ. ತನ್ನ ಐಡೆಂಟಿಟಿ ಬಿಟ್ಕೊಡಬಾರ್ದು ಅಂತ ಅರ್ಥ. ಐಡೆಂಟಿಟಿ ಬಿಟ್ಕೊಟ್ರೆ ಪರೀಕ್ಷೆಯಲ್ಲಿ ಫೇಲ್ ಆಗ್ತಾನೆ, ಬಿಟ್ಕೊಡೋದವ್ರು ಪಾಸ್ ಆಗ್ತಾನೆ. ಅದಕ್ಕೆ ನಾನು ಅಂದ್ಕೊಳ್ಳೋಕೆ ಹೋಗಬೇಡಿ. ಯಾರು ದೊಡ್ಡ ಸಮಾರಂಭ ಮಾಡಿ ನೀವು ಮಾಡಿದ್ರೆ ನಾನು ಮಾಡಿ, ಯಾರು ಹೇಳಿದ್ರು ನಿಮ್ಮನ್ನು ಮಾಡಿಲ್ಲ, ಯಾರು ಮಾಡಿದ್ರು, ಹರಿಹಕರ್ತ ನಾಹಂಕರ್ತ ಹರಿಹಕರ್ತ. ಈ ಅನುಸಂಧಾನ ಒಂದು ದಿವಸ ಎರಡು ದಿವಸಕ್ಕೆ ಬರೋದಿಲ್ಲ. ಹರಿಕಥೆ ಏನೇ ಕೇಳೋ, ಕೇಳಿದ್ದೆ ಕೇಳೋ, ಆಗ ಬರುತ್ತೆ. ಆಚಾರ ಹೊಸ ಅರ್ಥ ಬರೀತಾರೆ ಮತ್ತೊಂದು, ವಿಹಾಯ ಕಾಮಾನ್ಯ ಸರ್ವಾನ್ ಪುಮಾಂ ಶರತಿ ನಿಸ್ಪೃಹ ನಿರ್ಮಮೋ ನಿರಹಂಕಾರ ಸಶಾಂತಿ ಮತಿ ಗಚ್ಚತಿ. ವಿಹಾಯ ಕಾಮಾನ್ಯ ಸರ್ವಾನ್ ಪುಮಾಂ ಶರತಿ ನಿಸ್ಪೃಹ. ಈ ರೀತಿಯಾಗಿ ಒಂದರ್ಥ, ಈ ರೀತಿಯಾಗಿ ಯಾವ ಪುರುಷನೂ ಆಸೆಗಳನ್ನು ಬಿಟ್ಟು ದೇವರು ತನಗೆ ಕೊಟ್ಟಿದ್ದರಲ್ಲಿ ಸುಖವಾಗಿ ಬದುಕ್ತಾನೆಯೋ ಅವನು ಮೋಕ್ಷಕ್ಕೆ ಹೋಗ್ತಾನೆ ಅಂತ ಅರ್ಥ. ಆಚಾರ ಮತ್ತೆ ಹೇಳ್ತಾರೆ, ಯಾರು ಈ ರೀತಿಯಾಗಿ, ಯಾರು ಈ ರೀತಿಯಾಗಿ ದೇವರು ಕೊಟ್ಟಿದ್ದರೆ ಸುಖವಾಗಿ ಬದುಕ್ತಾರಲ್ಲ, ಸಯೇವ ಪುಮಾನ್ ಅವನು ಪುರುಷ, ಅವನು ಮನುಷ್ಯ ಅಂತ ಅರ್ಥ. ಮತ್ತು ಈ ಮುಂದಿನ ಅರ್ಥ ಏನು, ಅನ್ಯಥಾ ಪಶುರೇವ ಇತ್ಯರ್ಥ. ಯಾವನೇ ಅನುಸಂಧಾನ ಬಿಟ್ಟು ಬದುಕ್ತಾನೆ ಅವನು ಪುಮಾನ್ ಅಲ್ಲ, ಅವನೊಬ್ಬ ಪಶು ಅಂತ ಅರ್ಥ. ಇವತ್ತು ಮನುಷ್ಯ ಅನಿಸ್ಕೋಬೇಕಾದ್ರೆ ಹಾಗಿರಬೇಕು, ನಮ್ಮಲ್ಲಿ ಭಯ ಪದ್ಧತಿ ಇರುತ್ತೆ. ಯಾರೋ ವಸ್ತು ನಮ್ದೊಂದು ಕರ್ಕೊಂಡ್ಬಿಟ್ರೆ ಏ ಪಶು ಸುಮ್ಮನೆ ಕೊಡು ಅಂತ ಹೇಳಿಬಿಡ್ತಾರೆ, ಪಶು ನಿನ್ನ ತಿಳುವಳಿಕೆ ಇಲ್ಲ ಅಂತ. ಅಂದರೆ ದೇವರನ್ನ ಮರೆತು ಬದುಕಿದರೆ ಅದು ಪಶು ಜೀವನ ಹೊರತು ಮನುಷ್ಯ ಜೀವನ ಅಲ್ಲ. ಕೊನೇ ಮಾತು ಬಂತು ಕೃಷ್ಣನ, ಎಲ್ಲ ಅರ್ಥ ಆಗಿಬಿಟ್ಟಿದೆ, ಈಗ ಜ್ಞಾನ ಬಂತು, ಎಲ್ಲ ಬಂದುಬಿಡುತ್ತೀಗ ಖುಷಿಯಾಯಿತು. ಮುಂದೆ ಮೋಕ್ಷ ಹೇಗೆ ಸಿಗುತ್ತೆ, ಪ್ರೋಸೆಸ್ ಯಾವುದು ಅಂತ ಕೇಳಿದ್ರೆ ಭಗವಂತ ಹೇಳ್ತಾನೆ, ಏಷಾ ಬ್ರಾಹ್ಮೀ ಸ್ಥಿತಿ ಪಾರ್ಥ ನಯನಾಂ ಪ್ರಾಪ್ಯ ವಿಮುಹ್ಯತಿ ಸ್ಥಿತ್ವಾಶ್ಯಾವಂತಕಾಲೇಪಿ ಬ್ರಹ್ಮ ನಿರ್ವಾಣ ಮೃಚ್ಛತಿ. ಅರ್ಜುನ, ಅಪರೋಕ್ಷ ಜ್ಞಾನಿಯ ಸ್ಥಿತಿ ಅಂದರೆ ಇದು, ಅಸಂಪ್ರಜ್ಞಾತ ಸಮಾಧಿ ಸ್ಥಿತಿ ಅಂದರೆ ಇದು, ಬೇರೆ ಅಲ್ಲ. ಏಷಾ ಬ್ರಾಹ್ಮೀ ಸ್ಥಿತಿ ಪಾರ್ಥ, ಇದು ಅಧ್ಯಾತ್ಮ ಜ್ಞಾನಿಯ ಬದುಕು, ಇದು ಅಪರೋಕ್ಷ ಜ್ಞಾನಿಯ ಜೀವನ, ಇದು ಬೇರೆ ಯಾವುದು ಅಪರೋಕ್ಷ ಜ್ಞಾನಿಯ ಲಕ್ಷಣ ಅಲ್ಲ, ವೈಭವಗಳು ಅಪರೋಕ್ಷ ಜ್ಞಾನಿಯ ಲಕ್ಷಣ ಅಲ್ಲ, ಈ ರೀತಿ ಕಾಮಕ್ರೋಧಾದಿಗಳನ್ನು ಗೆದ್ದು ಬದುಕ್ತಾನಲ್ಲ ಅದೊಂದು ಲಕ್ಷಣ ಅಂತ ಹೇಳಿದರು. ಸರಿ ಕೃಷ್ಣ, ಎಷ್ಟು ದಿವಸ ಈಗ ಕಂಟಿನ್ಯೂ ಮಾಡಬೇಕು ಅಂತ ಕೇಳಿದರೆ ಭಗವಂತ ಹೇಳ್ತಾನೆ, ಸ್ಥಿತ್ವಾಶ್ಯಾಮಂತ ಕಾಲೇಪಿ. ಈ ರೀತಿಯಾದ ಭಗವನ್ ನಿಷ್ಠೆಯನ್ನು ಅವಾಗ ಯಾವಾಗ ಹೊಂದಿರೋದು ಅಲ್ಲ, ಪೂರ್ತಿ ಜೀವನ ಹೊಂದಿರೋದು ಅಲ್ಲ, ಅಂತ್ಯಕಾಲದಲ್ಲೂ ಹೊಂದಿರಬೇಕು ಅಂತ ಕೃಷ್ಣ ಹೇಳಿದರು. ಅಂತ್ಯಕಾಲದಲ್ಲೂ ಹೊಂದಿರಬೇಕು. ತಕ್ಷಣ ಇದಕ್ಕೆಲ್ಲ ಆಚಾರದ ಅರ್ಥವನ್ನು ಬರೀತಾರೆ. ತುಂಬ ಜನ ಅರ್ಥ ಏನು ಬರೆದಿರೋ ಅದಕ್ಕೆ ನಿನ್ನೆ ಹೇಳಿದ್ದೇನೆ, ಅಂತಿಮೇ ಅತಿ ವಯಸ್ಸಿ ಅಂತ ಬರೆದುಬಿಟ್ಟು, ನಾವು ವಯಸ್ಸಾದ ಮೇಲೂ ಕೂಡ ಈ ಭಾವನೆ ಬಿಡಬಾರದು ಅಂತ ಬರೆದುಬಿಟ್ಟು, ವಯಸ್ಸಾದ ಮೇಲೂ ಕೂಡ ಭಾವನೆ ಬಿಡಬಾರದು ಆಚಾರ ಬರೀತಾರೆ. ಆ ಅರ್ಥ ಅಲ್ಲ, ಅದಕ್ಕೆ ವಯಸ್ಸಾದ್ರೆ ಬಿಡಬಾರದು ಅಂತ ಅರ್ಥ ಅಲ್ಲ. ಅಂತಿಮೇ ಅಪಿ ವಯಸ್ಸಿ ಅಲ್ಲ, ಅಂತಕಾಲೇಪಿ ಅಂದರೆ ಕಾಯತ್ಯಾಗ ಕ್ಷಣೇ ಅಪಿ ಅಂತ ಆಚಾರ್ಯರು. ಇನ್ನೇನು ಪ್ರಾಣ ಬಿಟ್ಟು ಹೋಗುತ್ತಲ್ಲ, ಆ ಫ್ರಾಕ್ಷನ್ ಆಫ್ ಎ ಸೆಕೆಂಡ್ ಇದೆಯಲ್ಲ, ಆಗಲೂ ಹರಿರೇವ ಪರಹ ಹರಿರೇವ ಗುರು ಅನ್ನಬೇಕೆ ಹೊರತು ಆಗಲೂ ದೇವರನ್ನು ಮರಿಬಾರದು ಅಂತ ಆಚಾರ ಅರ್ಥ ಬರುತ್ತೆ. ಅಂದರೆ ಆಚಾರ ಅರ್ಥಕ್ಕೂ ಬೇರೆಯವ್ರು ಎಷ್ಟು ವ್ಯತ್ಯಾಸ ಇದೆ ಗಮನಿಸ್ಬೇಕು. ನಾವು ವಯಸ್ಸಾದ ಮೇಲೂ ದೇವರ ಚಿಂತನೆ ಮಾಡಬೇಕು ಅನ್ನೋ ಅವರ ಅರ್ಥ, ಆಚಾರ್ಯರ ಅರ್ಥ ಪ್ರಾಣ ಹೋಗಬೇಕಾದ್ರೂ ದೇವರ ಚಿಂತನೆ ಮಾಡಬೇಕು ಅಂತ ಆಚಾರ್ಯರ ಅರ್ಥ. ಇವತ್ತು ಯಾವ ಅರ್ಥ ಲೋಕದಲ್ಲಿ ಬಂದಿದೆ ಅಂದರೆ ಅಂತ್ಯಕಾಲಕ್ಕೆ ನಾರಾಯಣ ಸ್ಮರಣೆ ಮಾಡಬೇಕು ಅಂತಾರೆ, ವಯಸ್ಸಾದ ಮೇಲೆ ಮಾಡಬೇಕು ಅಂತ ಹೇಳೋದಿಲ್ಲ, ಅಂತ್ಯಕಾಲಕ್ಕೆ ಮಾಡಬೇಕು ಅಂತ ಹೇಳ್ತಾರೆ. ಶರಣು ಹೊಕ್ಕೆನಯ್ಯ ಎನ್ನ ಮರಣ ಕಾಲದಲ್ಲಿ ನಿನ್ನ ಶರಣ ಸ್ಮರಣೆ ಕರುಣಿಸಯ್ಯ ನಾರಾಯಣ. ಕನಕದಾಸರು ಹೇಳಿದ್ದು ಅದೇ ಅರ್ಥವನ್ನೇ ಹೊರತು ಬೇರೆ ಅರ್ಥ ಅಲ್ಲ. ಮಧ್ವಾಚಾರ್ಯ ಹೇಳಿದ ಅರ್ಥವನ್ನೇ ಕನಕದಾಸರು ಹೇಳಿತ್ತು. ನಮಗೊಂದು ಸಂಶಯ ಬಂತು, ಅಂತೂ ಇದು ಒಂದು ಅರ್ಥ ಅದು ಒಂದು ಅರ್ಥ, ನಿಮಗಿದು ನಮಗದು ಅಂತ ಯಾಕೆ ಅನ್ಕೋಬಾರ್ದು. ಅದಕ್ಕೆ ಆಚಾರ ಹೇಳ್ತಾರೆ, ಇದು ಗೀತಾರ್ಥ ಅಲ್ಲ, ಇವತ್ತು ಒಂದು ಅದಕ್ಕೊಂದು ಅದೊಂದೇ ಅರ್ಥ. ಅದಕ್ಕೆ ಕಾಯತ್ಯಾಗ ಕ್ಷಣದಲ್ಲೇ ಚಿಂತನೆ ಮಾಡಬೇಕೆ ಹೊರತು ಮೊದಲವರಿಗೆ ಮಾಡಿ ತಪ್ಪಲ್ಲ, ಅಲ್ಲಿ ಮಾತ್ರ ಪ್ರಯೋಜನ ಇಲ್ಲ. ವಿದ್ಯಾರ್ಥಿ ಪ್ರತಿನಿತ್ಯ ಮನೆಯಲ್ಲಿ ಬರೀತಾನೆ ಬರೀತಾನೆ ಬರೀ, ಎಷ್ಟು ಚೆನ್ನಾಗಿ ಬರೀತಾನೆ ಅಂದರೆ ಪ್ರಿಂಟ್ ಇದ್ದ ಹೇಗಿರುತ್ತೆ ಅಕ್ಷರ ಪಾಪ, ಅಷ್ಟು ಚೆನ್ನಾಗಿ ಬರೀತಾನೆ. ಎಲ್ಲರೂ ಹೊಗಳಿದ್ದೇ ಹೊಗಳಿದ್ದವನು, ವೆರಿ ಗುಡ್ ಅಂತ ಹೇಳಿದ್ದೇನೆ. ಪರೀಕ್ಷೆ ಮುಗಿಸ್ ಬಂದುಬಿಡ್ತಾನೆ, ಹೇಗೆ ಬರೆದಿ ಅಂತ ಕೇಳಿದ್ರೆ, ಇಲ್ಲ ಮನೇಲಿ ತುಂಬ ಚೆನ್ನಾಗಿ ಬರೆದಿದ್ನಲ್ಲ ಬೇಜಾರಾಗಿಬಿಡ್ತು ವಾಪಸ್ ಬಂದುಬಿಟ್ಟೆ ಹೇಗೆ ಅಂತ ಹೇಳಿಬಿಡ್ತಾರೆ. ಏನು ಹಣೆಯನ್ನು ಗಳಿಸ್ಕೋತಾರೆ, ಮತ್ತು ಇವೆಲ್ಲ ಚೆನ್ನಾಗಿ ಬರೆದಿದ್ದಾರೆ. ಈಗೇನು ಒಂದು 3 ತಾಸು ತಾರೆ ಬರೆದೇ ಹೋಗಿದ್ದು ನಾನು, ತುಂಬ ಬರೆದಿದೆ. 3 ತಾಸು ಮಾತ್ರ ಬಿಟ್ಟಿದ್ದೇನೆ ಅಂತ ಹೇಳಿದರೆ, ಮಗನೇ ಸೆಪ್ಟೆಂಬರ್ ಗ್ಯಾರಂಟಿ ನಿನಗೆ, ಏನು ಯೋಚನೆ ಮಾಡಾಗಿದೆ. 3 ತಾಸು ಬಿಟ್ಟಿದ್ದಕ್ಕೆ ಹೌದಾ, 3 ತಾಸು ಮೋಸ್ಟ್ ಪ್ರೆಷಸ್ ಮೊಮೆಂಟ್ ಅವೆಲ್ಲ. ಅದು ಕಾಯತ್ಯಾಗ ಕ್ಷಣ ಇದೆಯಲ್ಲ, ನಮ್ಮ ಜೀವನದ ಅತಿ ದೊಡ್ಡ ಗಳಿಗೆ ಅಂದರೆ ಅದು ಅಂತ ಹೇಳಿದ್ದಾರೆ. ಜೀವನದ ಅತ್ಯಂತ ಅಮೂಲ್ಯವಾದ ಗಳಿಗೆ ಅಂದರೆ ಅಂತಿಮ ಕಾಲದ ಗಳಿಗೆ, ಫ್ರಾಕ್ಷನ್ ಆಫ್ ಎ ಸೆಕೆಂಡ್. ನಾವು ಸೆಕೆಂಡ್ ಬಿಡ್ತೇವಾ? ಎಲ್ಲ ಕೂತು ಬದುಕಿ ವಿಮರ್ಶಂತನ ಹೇಳ್ತಾರೆ, ಸಾಯನ ಹತ್ರ ಜನ ಹೋಗ್ತಾರಂತೆ, ಸಾಯಲಕ್ಕೆ ಬಿಡೋದಿಲ್ಲ ಸುಖವಾಗಿ ಅವನ ಪಾಪ. ಏನಂತ ಮಾಡ್ತಾರೆ, ಜಾನಾಸಿಮಾಮ್ ಜಾನಾಸಿಮಾಮ್ ಅಂತ ಗಂಟೆ ಬಿಡ್ತಾರಂತೆ. ನನ್ನ ಗುರು ಸಿಕ್ತಾ, ನನ್ನ ಗುರು ಸಿಕ್ತಾ, ಗುರು ಸಿಕ್ತಾ, ಇನ್ನೇನೋ ಅಲ್ಲ, ಆಸ್ತಿ ಪಾಸ್ತಿ ಕೊಡ್ತೀಯಾ ಅಂತ ಕೇಳಕ್ಕೆ, ಇನ್ನೇನೋ ಅಲ್ಲ, ಏನಾದ್ರು ಕೊಟ್ಟಿದ್ಯಾ ಅಂತ ಹೇಳಿಬಿಟ್ಟು ಅವನು ಪಾಪ ನಾರಾಯಣ ಸ್ಮರಣೆ ಮಾಡಕ್ಕೆ ಹೋದಾಗೆಲ್ಲ ಎಬ್ಸೋದು ಜಾನಾಸಿಮಾಮ್ ಜಾನಾಸಿಮಾಮ್. ಶಾಸ್ತ್ರ ಹೇಳುತ್ತೆ, ಅವನು ಹೇಳಬೇಕು ಪಾಪಿಷ್ಟ, ನಿನ್ನ ಗುರುತು ಹಿಡದೆ ಹಾಳಾಗಿಬಿಟ್ಟೆ ನಾನೀಗ, ನನ್ನ ದೇವರ ಗುರುತು ನಮಗೆ ಸಿಗಬೇಕೀಗ. ಓ ಮಥಾತೋ ಬ್ರಹ್ಮ ಜಿಜ್ಞಾಸ. ಓಂ ಪರೀಕ್ಷಾದಲ್ಲಿ ಬರೆಯೋನು ಕಿಟಕಿಯಲ್ಲಿ ಮಾತಾಡಿಸ್ಬಿಟ್ಟು ಎಷ್ಟು ಬರುತ್ತೆ ಲೆಕ್ಕ ಹಾಕಿ ಮಾತಾಡಿಸ್ಬಾರ್ದ, ಗೋವಾನ್ ಗೋವಾನ್ ಅಂತ ಹೇಳಬೇಕು. ಸಾಯೋರಿಗೆ ಏಕಾಂತದಲ್ಲಿ ಅವನಿಗೆ ತಪಸ್ಸು ಮಾಡೋ ಅವಕಾಶ ಮಾಡಿಕೊಡಬೇಕು ಅಂತ ಹೇಳ್ತಾರೆ. ನಮಗೆ ಅದೆಲ್ಲ ಗೊತ್ತಿಲ್ಲ, ಸಾಯಣ ಯೋಚನೆ ಮಾಡಲಿಕ್ಕೆ ತಯಾರಿಲ್ಲ, ಭಯ ಆಗುತ್ತೆ ನಮಗೆ, ಬಿಟ್ಟುಬಿಡಿ ಅದನ್ನು ಮರೆಸಿಬಿಡ್ತಾರೆ ಪಾಪದ ಮರೆಸಬಾರದು. ಅದನ್ನು ಸಾವಿನ ಕ್ಷಣ ಅಂದ್ರೆ ಬದುಕಿರೋದೇ ಸಾಯಲಿಕ್ಕೆ, ಬೇರೆ ಏನೂ ಇಲ್ಲ. ಈಗ ಕೊನೆಯ ಜೀವನದ ಕೊನೆಯ ಘಟ್ಟ ಅಂದರೆ ಸಾವು ಹೊರತು ಬೇರೆ ಏನೂ ಅಲ್ಲ. ನಾವು ಸಾಯಲಿಕ್ಕೆ ಹೇಗೆ ಸಿದ್ಧರಾಗಬೇಕು, ಹೇಗೆ ಸಾಯಬೇಕು ಅಂತ ಹೇಳೋ ಗ್ರಂಥವೇ ಭಗವದ್ಗೀತೆ. ಹೇಗೆ ಸಾಯಬೇಕು, ಹೇಗೆ ಪರೀಕ್ಷೆ ಕೊಡಬೇಕು ಅಂತ ಹೇಳ್ತಾರಲ್ಲ ಅವರು ಮೇಷ್ಟ್ರು. ಹೇಗೆ ಸಿನಿಮಾಕ್ಕೆ ಹೋಗಬೇಕು ಅಂದರೆ ಮೇಷ್ಟ್ರಲ್ಲ, ಅವರು ದೈತ್ಯರಾಗ್ತಾರೆ, ಹಾಳು ಮಾಡಿಬಿಡ್ತಾರೆ. ಪರೀಕ್ಷೆ ಹೇಗೆ ಫೇಸ್ ಮಾಡಬೇಕು ಅಂತ ಹೇಳ್ತಾರೆ ಅವರು ಮೇಷ್ಟ್ರುಗಳು. ದೊಡ್ಡ ದೊಡ್ಡ ಗುರುಗಳೆಲ್ಲ ಹೇಗೆ ಪ್ರಾಣ ಬಿಡಬೇಕು ಅಂತ ತತ್ವ ನಮ್ಮ ಮುಂದೆ ಇಡ್ತಾರೆ. ಇದರ ಅಧ್ಯಾತ್ಮ ಶಾಸ್ತ್ರ ಅಂತ ಕರೀತಾರೆ. ಈ ಕಥೆ ನಾವು ತೀರಾ ಹೊಸ್ತಿದ್ದು ಒಂದು, ಹೇಗೆ ಸಾಯಬೇಕು ಅನ್ನೋ ಯೋಚನೆ ಭಗವದ್ಗೀತೆ ನಮಗೆ ತಂದುಕೊಡುತ್ತಲ್ಲ. ಅದಕ್ಕೆ ನಾ ಗೀತಾ ಸದೃಶ್ಯಂ ಶಾಸ್ತ್ರಂ, ಗೀತೆಗೆ ಸಮನಾದ ಶಾಸ್ತ್ರ ಮತ್ತೊಂದಿಲ್ಲ. ಸರಿ, ಯಾವ ಅರ್ಥ ಕರೆಕ್ಟ್ ಅಂತ ಕೇಳಿದರೆ 8ನೇ ಅಧ್ಯಾಯದಲ್ಲಿ ವಿಸ್ತಾರವಾಗಿ ಹೇಳ್ತಾರೆ. ಇಡೀ ಶ್ಲೋಕಕ್ಕೆ ಪೂರ್ತಿ, ಒಂದು ಶ್ಲೋಕಕ್ಕೆ ಅರ್ಥ 8ನೇ ಅಧ್ಯಾಯ ಭಗವದ್ಗೀತೆ 8ನೇ ಅಧ್ಯಾಯ ಪೂರ್ತಿ ಇದನ್ನು ಹೇಳ್ತಾ ಇದೆ. ಪ್ರಯಾಣ ಕಾಲೇ ಪಿ ಚ ಮಾಮ್, ಹೇಗೆ ತಿಳ್ಕೊಳ್ಬೇಕು ಅಂತ ಭಗವಂತ ಹೇಳ್ತಾ ಬರ್ತಾರೆ. ಅಲ್ಲಿ ಹೇಳ್ತಾನೆ, ಅಂತಕಾಲೇತು ಮಾಮೇವ ಎಂ ಎಂ ವಾಪಿ ಸ್ಮರನ್ ಭಾವಂ ತ್ಯಜತ್ಯಂತೆಯೇ ಕಲೇವರಂ ತಂ ತಮೇವ ಇತಿ ಕೌಂತೇಯ ತದಾ ತದ್ಭಾವ ಭಾವಿತಃ. ಕೃಷ್ಣ ಹೇಳೋ ಮಾತು, ದೇಹವನ್ನು ಬಿಡಬೇಕಾದ್ರೆ ಇದಕ್ಕೆ ಸ್ಮರಣೆ ಮಾಡಬೇಕು ಅಂತ ಹೇಳ್ತಾರೆ. ಅಂದರೆ ಮಧ್ವಾಚಾರ್ಯ ಬರೆದ ಅರ್ಥ ಕೃಷ್ಣ ಹೇಳಿದ ಅರ್ಥ, ಮಧ್ವಾಚಾರ್ಯ ಬರೆದ ಅರ್ಥ ಕೃಷ್ಣ ಹೇಳಿದ ಅರ್ಥ, ಉಳಿದವರು ಸಕಲ್ಪಿತವಾದ ಅರ್ಥ ಅಂತ ಅರ್ಥ ಮಾಡಿಕೊಂಡ್ರೆ ಸಕಪೋಲ ಕಲ್ಪಿತ ಅರ್ಥನೇ ಬೇರೆ, ಕೃಷ್ಣ ಹೇಳಿದ ಅರ್ಥನೇ ಬೇರೆ. ಪ್ರಾಣ ಹೋಗೋ ಮೊಮೆಂಟಲ್ಲಿ ದೇವರು ಸ್ಮರಣೆ ಮಾಡಬೇಕಂತ ನಮ್ಮ ಸಂಶಯ ಬರುತ್ತಾಗ, ಅಲ್ಲ ಸ್ವಾಮಿ ಏನಿದು, ಪ್ರಾಣ ಹೋಗೋ ಕಾಲಕ್ಕೆ ದೇವರ ಸ್ಮರಣೆಯಲ್ಲಿ ಹೊಡ್ಕೋತಿರ್ತಾರೆ, ಅಯ್ಯೋ ಅಯ್ಯೋ ಅಂತ ಹೊಡ್ಕೋತಿರ್ತಾನೆ, ಚಿತ್ರಹಿಂಸೆ ಪಡ್ತಾ ಇರ್ತಾನೆ. ಹೇಳ್ತಾರೆ ಶಾಸ್ತ್ರದಲ್ಲಿ, ಹುಟ್ಟಬೇಕಾದ್ರೆ ಎಷ್ಟು ದುಃಖ ಆಗುತ್ತೆ ಗರ್ಭವಾಸದಲ್ಲಿ ಇದ್ದಾಗ ಅಂತ ಕೇಳಿದರೆ, ಜೀವನದಲ್ಲಿ ಎಷ್ಟು ಅಷ್ಟು ದುಃಖ ಆಗೋದಿಲ್ಲ ಅಂತ. ಮತ್ತೆ ಜೀವನದ ಎಲ್ಲ ದುಃಖಗಳಿಗಿಂತ ಗರ್ಭವಾಸ ದುಃಖ ತುಂಬಾ ಅಪಾಯಕರ ಅಂತ ಹೇಳುತ್ತಾನೆ. ಅಷ್ಟು ದುಃಖ ಆಗಿರುತ್ತಂತ. ಆಮೇಲೆ ಸಾಯ್ತಾನಲ್ಲ ಅವಾಗ ಅದರ ಸಾವಿರ ಪಟ್ಟು ದುಃಖ ಆಗುತ್ತದೆ. ಹುಟ್ಟಬೇಕಾದ್ರೆ ಎಷ್ಟು ದುಃಖ ಪಟ್ಟಿರ್ತಾನಲ್ಲ, ಗರ್ಭವಾಸ ಅನುಭವಿಸಿರ್ತಾನಲ್ಲ, ಅದು ಸಾವಿರ ಪಟ್ಟು ಸಾಯ್ಬೇಕಾರ ಅನುಭವಿಸ್ತಾನೆ. ನಾ ಸಣ್ಣ ಪುಟ್ಟ ದುಃಖಕ್ಕೇನೆ ನಮಗೆ ಎಚ್ಚರ ಇರೋದಿಲ್ಲ. ಇನ್ನು ಅಷ್ಟು ದುಃಖ ಇದೆ, ದೇವಸ್ಮರಣೆ ಮಾಡ್ತೀವ ನಾವೀಗ ಸಾಧ್ಯನಾ? ಅದಕ್ಕೆ ದೇವಸ್ಮರಣೆ ಆಗ ಮಾಡಬೇಡಿ ಅಂತ ಅರ್ಥ ಮಾಡಬೇಡಿ, ಸ್ವಲ್ಪ ವಯಸ್ಸಾದ್ರೆ ಮಾಡಿ ಮುಗಿಸ್ಕೊಂಡ್ಬಿಡಿ ಅಂತ ಯಾಕೆ ಹೇಳಬಾರದು? ಮಧ್ವಾಚಾರ್ಯ ಅದಕ್ಕೆ ಬರೀತಾರೆ, ಅದು ಸೂಪರ್ ಸೈನ್ಸ್ ಅದನ್ನು ಹೇಳ್ತಾರೆ. ಈಗ ಬೇಡ, ಅದು ಎಂಟನೇ ಅಧ್ಯಾಯ ಬರುತ್ತಲ್ಲ ಅಲ್ಲಿಗೆ ರಿಸರ್ವ್ ಅದು. ಎಂಟನೇ ಸಾಯಂಕಾಲ ಭಾರಿ ದುಃಖ ಇರುತ್ತೆ, ನಾವು ಹೆಂಗೆ ಸ್ಮರಣೆ ಮಾಡಬೇಕು ಅಂತ ಕೇಳಿದ್ರೆ ಆಚಾರ್ಯರು ಬರೀತಾರೆ, ವಿವರಣೆ ಕೊಡ್ತಾರೆ. ನಮಗೆ ನಿಜವಾಗಲೂ ಎಷ್ಟು ಅಪೂರ್ವವಾದ ಅರ್ಥ ಅಂದರೆ ಊಹೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಭಗವಂತನ ಸಂಬಂಧಪಟ್ಟ ವಿಚಾರ ಇನ್ಯಾರು ಹೇಳಬೇಕು? ಅವರೇ ಹೇಳಬೇಕು, ಬೇರೆ ಹೇಳಿ ಸಾಧ್ಯ ಇಲ್ಲ. ಅವ ಸ್ಮರಣೆ ಮಾಡಲಿಕ್ಕೆ ಬರೋದು ಆಚಾರ ಬಂದೇ ಬರುತ್ತೆ ಅಂತ ಹೇಳ್ತಾರೆ. ಹೇಗೆ ಎಂಬುದನ್ನು ಹೇಳ್ತಾರೆ, ಅದನ್ನು ನೋಡೋಣ. ಇನ್ನು ಇಷ್ಟೆಲ್ಲ ಗೀತೆಯನ್ನು ಕೇಳಿದ್ದೇವೆ. ಜ್ಞಾನಿ ಹೀಗೆ ಪ್ರಾಣ ಬಿಡಬೇಕು ಅಂತ ಹೇಳಿದ್ರಲ್ಲ, ಅವಾಗ ಅವನು ಮೋಕ್ಷಕ್ಕೋಗ್ಬಿಡುತ್ತೆ, ಮತ್ತೆ ಹುಟ್ಟಿ ಬರೋದಿಲ್ಲ. ಇಂಥ ಜ್ಞಾನಿಗಳ ಜೀವನದ ಒಂದು ದೇಹ ಬಿಡುವ ಕ್ರಮ ಇದೆಯಲ್ಲ, ಅದನ್ನು ಅರ್ಥ ಹೇಗೆ ಮಾಡ್ಕೋಬೇಕು ಅಂತ ಪ್ರಶ್ನೆ ಬಂದರೆ ಅದಕ್ಕೆ ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಬರ್ತಾ ಇದೆ. ನಮ್ಮ ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಮೂರು ದಿವಸ ಊಟ ಗ್ಯಾರಂಟಿ, ಅಷ್ಟೇ ಹೊರತು ಇನ್ನೇನು ಗ್ಯಾರಂಟಿ ಅಲ್ಲ. ಮೂರು ದಿವಸ ಊಟ ಏನು ಅಡುಗೆ ಮಾಡಿ, ಎಲ್ಲರೂ ಮಾತ್ರ ಏನು ಅಡುಗೆ ಮಾಡಿ, ಏನು ಅಡುಗೆ ಸ್ವೀಟ್ ಅಷ್ಟೇ. ಏನು ಮಾಡಿದ್ರು ಚಿರೋಟಿ ಮಾಡಿದ್ರು ನಾನು ಹಬ್ಬ ಆರಾಧನೆ ಭಾರಿ ಚೆನ್ನಾಗಿ ಮಾಡಿದ್ದಾರೆ ಹಾಗಿದೆ ಅಂತ ಹೇಳಿಬಿಡ್ತಾರೆ. ಮಾಡಲಿಲ್ಲ ಡಲ್ ಆರಾಧನೆ, ಏನು ಮೂರ್ಖ ಜನ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ. ರಾಯರ ಸ್ಮರಣೆ ಅದಕ್ಕೆಲ್ಲ ನಾವು ಮಾಡ್ತಿರೋದು. ರಾಯರು ಹೇಗೆ ದೇಹ ಬಿಟ್ಟರು ಅಂದರೆ ವಿಶ್ವವಿಖ್ಯಾತಿಯಾದ ದೇಹ ಬಿಡೋ ಕ್ರಮ. ವಾಜರಾಜ ಸ್ವಾಮಿಗಳು ರಾಘವ ಇಬ್ಬರು ಕೂಡ ಹೇಗೆ ದೇಹ ಬಿಟ್ಟರು ಅಂದರೆ ನಂಬಲಿಕ್ಕೆ ಸಾಧ್ಯ ಇಲ್ಲ. ನಾವು ಜಗತ್ತಿನ ಕಂಡಕ್ಕೆ ಊಹೆ ಮಾಡೋಕ್ಕೂ ಸಾಧ್ಯ ಇಲ್ಲ. ಅದಕ್ಕೆ ಅವರ ಆರಾಧನೆ ಮಾಡಿ ನಾವು ಯಾವ ಸಮಾಧಾನ ಪಡಬೇಕು ಅಂದರೆ ನಮ್ಮ ಸಾವಿನ ಪರಿಕಲ್ಪನೆಯನ್ನು ಸಾರ್ಥಕ ಮಾಡಿಕೊಳ್ಳೋಕೆ ಅವರ ಆರಾಧನೆ ನಾವು ಮಾಡಬೇಕು. ಗೊತ್ತಾ ಜನಕ್ಕೆ ಗೊತ್ತಿಲ್ಲ ಅಂದರೆ ಮುಂದೆ ಆರಾಧನೆ ಬರ್ತಾ ಇದೆ, ಅದರ ಪೂರ್ವಭಾವಿಯಾಗಿ ಈ ಉಪನ್ಯಾಸ ಇವತ್ತಿಗೆ ಮುಗಿತಾ ಇದೆ. ಈಗ ಆರಾಧನೆ ಕಾಲಕ್ಕೆ ಉಪನ್ಯಾಸಕ್ಕೆ ಭಾರಿ ಜನಗಳೆಲ್ಲ ಭಾರಿ ಗಲಾಟೆ ಎದ್ದು ಬಿಡ್ತಾರೆ, ಅದರಿಂದ ಆಗ ಬೇಡ ಅಂತ ಹೇಳಿಬಿಟ್ಟು 23, 24, 25 ಅಂದರೆ ಈ ಸೋಮವಾರ ಮಂಗಳವಾರ ಬುಧವಾರ ಮೂರು ದಿವಸಗಳ ಕಾಲ ಈ ರಾಮ ಮಂದಿರದ ಪವಿತ್ರವಾದಂಥ ವೇದಿಕೆಯೊಳಗೆ ರಾಘವೇಂದ್ರ ಸ್ವಾಮಿಗಳು ಮತ್ತು ಅವರ ಗ್ರಂಥಗಳನ್ನು ಕುರಿತಾದಂಥ ಪ್ರವಚನ ಮಾಲಿಕೆ ಮೂರು ದಿವಸ ನಡೆಯುತ್ತೆ. ಅಂದರೆ ಅದು ರಾಘವೇಂದ್ರ ಸ್ವಾಮಿಗಳ ಕಥೆಯಲ್ಲ, ಭಗವದ್ಗೀತೆ ಮುಂದುವರೆದ ಭಾಗ ಇದ್ದಾಗ ಲೆಕ್ಕ ಇರ್ತದೆ. ರಾಘವೇಂದ್ರ ಸ್ವಾಮಿಗಳ ಕಥೆ ಕೇಳೋದು ಅಂದರೆ ಭಗವದ್ಗೀತೆ ಎರಡನೇ ಅಧ್ಯಾಯ ಇನ್ನೊಮ್ಮೆ ರಿವೈಸ್ ಮಾಡೋದು ಅಂತ ಅಷ್ಟೇ ಅರ್ಥ. ಎಲ್ಲೆಲ್ಲಿ ಹೇಗೆ ರಾಯರು ತಮ್ಮ ಜೀವನದಲ್ಲಿ ತೋರಿಸಿಕೊಟ್ಟಿದ್ದಾರೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಅದನ್ನು ನೋಡ್ತಿರೋದು ಅಷ್ಟೇ. ಮತ್ತು ರಾಯರ ಬಗ್ಗೆ ಯಾತಕ್ಕ ಮಾತು ಹೇಳಬೇಕು ಅಂದರೆ ಗೀತೆಗೆ ವಿವೃತ್ತಿಯನ್ನು ಗ್ರಂಥ ಬರೆದಿದ್ದಾರೆ, ಗೀತೆಗೆ ಗೀತಾರ್ಥ ಸಂಗ್ರಹ ಅಂತ ಬರೀತಾರೆ. ಅವ್ರು ಹೇಗೆ ಬದುಕಿದ್ರು ಹಾಗೆ ನಿಜವಾಗಲೂ ಕೂಡ ಬರೆದವರು, ಹೇಗೆ ತಿಳಿದ್ರು ಹಾಗೆ ಬರೆದು ಹಾಗೆ ಬದುಕಿದ್ದಾರೆ. ಆದ್ದರಿಂದ ಅವರ ಗ್ರಂಥಕ್ಕೆ ತುಂಬ ಮಹತ್ವ ಇದೆ. ನೀವು ಭಗವದ್ಗೀತೆಗೆ ಅವ್ರು ಏನು ಅರ್ಥ ಬರುತ್ತೆ ಅದೊಂದು ಓದಿಬಿಟ್ರೆ ಆಚಾರ್ಯರ ಭಾಷ್ಯ, ಟೀಕಾರಾಯರ ಟೀಕಾ ಎಲ್ಲ ನಮ್ಗೆ ಅರ್ಥ ಆಗುತ್ತೆ. ಅತ್ಯದ್ಭುತವಾದ ಕೃತಿ ಅದು. ಒಂದು ಎಷ್ಟು ಸರಳ ಸಂಸ್ಕೃತ ಅಂದರೆ ಹೊಸ್ತ ಸಂಸ್ಕೃತ ಕಲಿತವ್ರಿಗೆ ಅರ್ಥ ಆಗುತ್ತೆ. ರಾಯರು ಅಷ್ಟು ಚೆನ್ನಾಗಿ ಬರೀತಾರೆ, ತೀರಾ ಹೊಸ್ತ ಸಂಸ್ಕೃತ ಕಲಿತಿರ್ತಾರಲ್ಲ ಅವರಿಗೆ ರಾಯರ ಮಾತು ಅರ್ಥ ಆಗುತ್ತೆ. ಅಷ್ಟು ಚೆನ್ನಾಗಿ ರಾಯರು ಬರೀತಾರೆ. ಮತ್ತು ವಿಷಯ ಮಾತ್ರ ಒಂದು ಬಿಟ್ಟಿರೋದಿಲ್ಲ, ಇದರ ಅಸಾಧಾರಣವಾದ ಶೈಲಿ. ರಾಯರ ಯಾವ ಪವಾಡಗಳು ಕೂಡ ಗ್ರಂಥ ರಚನೆಯ ಮುಂದೆ ಅಲ್ಲ ಅಂತ ದೊಡ್ಡ ಜ್ಞಾನಿಗಳು ರಾಘವೇಂದ್ರ ಸ್ವಾಮಿಗಳು. ಅಂಥವರ ಆರಾಧನೆಯನ್ನು ಆರಾಧನೆಯ ಪೂರ್ವವಾದ ಉಪನ್ಯಾಸ ಮಾಲಿಕೆಗಳನ್ನು ಏರ್ಪಡಿಸಿರ್ತಕ್ಕಂಥವ್ರು ಯಾರು ಅಂದರೆ ಇವತ್ತು ಈ ಏಳು ದಿವಸ ಉಪನ್ಯಾಸ ಮಾಲಿಕೆಗೆ ಮುಖ್ಯ ಸೇವಾಕರ್ತರಾಗಿರುವಂಥವರು ಶ್ರೀ ವಿ ರಾಘವೇಂದ್ರರಾಯರು ಅಂತ ಹೇಳಿ ಅವರು ತುಂಬ ಆಸ್ತಿಕರು. ವಿ ರಾಘವೇಂದ್ರರಾಯರು ಈ ಉಪನ್ಯಾಸ ಮಾಲಿಕೆಯ ಸೇವಾ ಕಾರ್ಯ ನಮಗಿರಲಿ ಅಂತ ಹೇಳಿ ವಹಿಸಿಕೊಂಡವರು. ಅವರೇನೆ ಈ ಮೂರು ದಿವಸಗಳ ಸೇವಾ ಕಾರ್ಯ ಮುಂದುವರಿಸ್ತಾ ಇದ್ದಾರೆ. ರಾಘವೇಂದ್ರ ಸ್ವಾಮಿಗಳ ಪ್ರವಚನ ಮಾಲಿಕೆಯನ್ನು ಮೂರು ದಿವಸಗಳ ಕಾಲ ಅವರು ನಿಶ್ಚಯ ಮಾಡಿದ್ದಾರೆ. ಮೂರು ದಿವಸಗಳಲ್ಲಿ ಯಥಾಶಕ್ತಿ ಯಥಾಚಿತವಾಗಿ ರಾಯರ ಮಹಾತ್ಮೆಯನ್ನು ನೋಡುವ ಮೂಲಕವಾಗಿ ಈ ಗೀತಾ ಅರ್ಥವನ್ನು ಇನ್ನೊಮ್ಮೆ ಮನನ ಮಾಡಿಕೊಳ್ಳೋದನ್ನ ಸಿದ್ಧರಾಗೋಣ. ಆ ಮೂಲಕವಾಗಿ ಇನ್ನೂ ಸ್ಪಷ್ಟಗೀರ್ಥಾತೆಯಾದಾಗ ಮುಂದೆ ಸೆಪ್ಟೆಂಬರ್ 3 ರಿಂದ ಸೆಪ್ಟೆಂಬರ್ 9 ರವರೆಗೆ ಏಳು ದಿವಸಗಳ ಕಾಲ ಉಪನ್ಯಾಸ ಮಾಲಿಕೆ ಮುಂದುವರಿಯುತ್ತೆ. ಆಗ ಭಗವದ್ಗೀತೆ 3ನೇ ಅಧ್ಯಾಯ ಪ್ರಾರಂಭ ಆಗುತ್ತೆ. 2ನೇ ಅಧ್ಯಾಯ ಮುಗಿತೀಗ. ಓಂ ತತ್ಸದಿತಿ ಶ್ರೀಮದ್ ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಮ್ ಯೋಗಶಾಸ್ತ್ರೇ ಶ್ರೀ ಕೃಷ್ಣಾರ್ಜುನ ಸಂವಾದೇ ಸಾಂಖ್ಯಯೋಗೋ ನಾಮ ದ್ವಿತೀಯೋಧ್ಯಾಯ. 78 ಶ್ಲೋಕಗಳ ಅಧ್ಯಾಯ ಇದು, ಒಂದು ದೊಡ್ಡ ಅಧ್ಯಾಯ. ಇದಕ್ಕಿಂತ ದೊಡ್ಡ ಅಧ್ಯಾಯ ಕೊನೆಯ ಅಧ್ಯಾಯ ಇದೆಯಲ್ಲ 18ನೇದು, ಅದು ಇದಕ್ಕಿಂತ ದೊಡ್ಡ ಅಧ್ಯಾಯ. ಇನ್ನು ಬಿಟ್ಟಿವೇನಲ್ಲ ಆ ಕಡೆ ಈ ಕಡೆ, ಅದು ತುಂಬ ಸಣ್ಣದು ಅಂತ ಅರ್ಥ ಅಲ್ಲ, ಸುಮಾರಾಗಿರುತ್ತೆ ಅವು. ಯಥ ವಾರ ಬೇಕೇ ವಾರ ಬೇಕಂತ ಕೇಳಬೇಡಿ, ಹುಡುಗ ವಾರ ಬೇಕೇ ಬೇಕು ಅತಿ ಕಡಿಮೆ ಅಂದರೂ ಕೂಡ ಅಲ್ಲಿಗೂ ಮುಗಿಯ ಗ್ಯಾರಂಟಿ ಇರೋದಿಲ್ಲ. ಆದರೂ ಮೂಸ ಪ್ರಯತ್ನ ಮಾಡಬಹುದು ನಾವು. ಈ 3ನೇ ಅಧ್ಯಾಯ ಕರ್ಮಯೋಗ ಅಂತ ಕರೀತಾರೆ. ಕರ್ಮಾಚರಣೆ ಅಂದರೆ ಏನು, ಅದನ್ನು ಹೇಗೆ ಮಾಡಬೇಕು, ದೃಷ್ಟಿಕೋನ ಹೇಗಿರಬೇಕು, ಕರ್ಮ ವೈವಿಧ್ಯ ಯಾತಕ್ಕೆ, ಕರ್ಮಾಚರಣೆ ಬಗ್ಗೆ ಏನೇನು ಪ್ರಶ್ನೆ ಕೇಳಬಹುದು ನಾವು, ಅದೆಲ್ಲಕ್ಕೂ ಉತ್ತರ ಕೊಡ್ತಕ್ಕಂಥ ಅಧ್ಯಾಯ ಕರ್ಮಯೋಗ 3ನೇ ಅಧ್ಯಾಯ. ಅದನ್ನು ಸೆಪ್ಟೆಂಬರ್ 3 ರಿಂದ ಸೆಪ್ಟೆಂಬರ್ 9 ರವರೆಗೆ ಇದೇ ಶ್ರೀ ರಾಮ ಮಂದಿರದ ವೇದಿಕೆಯೊಳಗೆ ಕಾರ್ಯಕರ್ತರುಗಳು ನಿಶ್ಚಯ ಮಾಡಿದ್ದಾರೆ. ಮೊದಲೇ ಹೇಳಿದ್ದೇನೆ, ಇವತ್ತು ಬಹುಶಃ ಜ್ಞಾನ ಕಾರ್ಯಕ್ಕೆ ಅದು ಒಂದೇ ಮತ್ತೆ ಮತ್ತೆ ಆಗಲಿ ಅಂತ ಹೇಳಿ ತುಂಬ ಬೇಡಿಕೆ ಸಲ್ಲಿಸ್ತಕ್ಕಂಥ ನಾನು ಕಂಡಿರ್ತಕ್ಕಂಥ ದೊಡ್ಡ ಸೇವಾ ಸಂಸ್ಥೆ ಅಂತ ಕೇಳಿದರೆ ಶ್ರೀ ರಾಮ ಮಂದಿರದ ಈ ಸಂಸ್ಥೆ ಇದು. ಇಲ್ಲಿಯ ಕಾರ್ಯದರ್ಶಿಗಳಾದ ಜಗನ್ನಾಥರಾಯರಿಂದ ಹಿಡಿದು ಪ್ರತಿಯೊಬ್ಬರೂ ಕೂಡ, ಅದರಲ್ಲಿ ಮಹಿಳೆಯರ ಅರ್ಧಕರ್ಧ ಗುಂಪು ಮಹಿಳೆಯರಿದ್ದಾರೆ, ಅವರೆಲ್ಲರ ಅತ್ಯಂತ ಆಸಕ್ತಿಯಿಂದ ಗೀತಾ ಪ್ರವಚನ ಪ್ರತಿಯೊಂದು ಪ್ರವಚನ ಆಗಬೇಕು ಅಂತ ಏನು ತುಂಬ ಅಪೇಕ್ಷೆಯಿಂದ ಈ ಕಾರ್ಯಕ್ರಮ ಯೋಜನೆ ಮಾಡ್ತಾ ಇದ್ದಾರೆ. ಅವರಿಗೆ ತುಂಬ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳ್ತಾ ದೇವರು ಎಲ್ಲ ರೀತಿಯಲ್ಲೂ ಕಲ್ಯಾಣ ಮಾಡಲಿ ಅಂತ ಹರಿಸ್ತಾ, ತಮ್ಮೆಲ್ಲರಿಗೂ ಕೂಡ ಈ ಬಾರಿಯ ಪ್ರವಚನದಲ್ಲಿ ಮೊದಲ 4 ದಿನ ಬರೀ ಮಳೆಯಲ್ಲೇ ಆಯಿತು, ಹೆಚ್ಚು ಕಡಿಮೆ ಮೊದಲ 4 ದಿವಸ ಬರೀ ಮಳೆಯಲ್ಲೇ ಪ್ರವಚನ, ಆದರೆ ನೀವು ಯಾರು ಬರೋದನ್ನು ಮಾತ್ರ ಕಡಿಮೆ ಮಾಡಲಿಲ್ಲ, ಭಾರಿ ಆಶ್ಚರ್ಯ. ಅಂತ ಮಳೆಯಲ್ಲೂ ಕೂಡ ಭಗವದ್ಗೀತೆ ಶ್ರವಣಕ್ಕೆ ಬಂದಿದ್ದೀರಿ, ನಿಮಗೆಲ್ಲ ವಿಶೇಷವಾದ ಧನ್ಯವಾದಗಳನ್ನು ಹೇಳುತ್ತಾ ಈ ಬಾರಿಯ ಪ್ರವಚನ ಮಾಲಿಕೆಯನ್ನು ಶ್ರೀ ಕೃಷ್ಣಾರ್ಪಣಮಸ್ತು ಅಂತ ಹೇಳುತ್ತೇನೆ. ಸರ್ವೇಂದ್ರಿಯ ಪ್ರೇರಕೇನ ಶ್ರೀ ಪ್ರಾಣಪತಿನೇರಿತಃ ಯದವೋಚ ಮಹಂ ತೇನ ಪ್ರಿಯತಾಂ ಕಮಲಾಲಯ. ಈಗ ಒಂದೆರಡು ಪ್ರಕಟಣೆಗಳು ಉಂಟು. ಒಂದು ಶ್ರೀಗಳು ಕಚ್ಚಿರತಕ್ಕಂಥ ಪ್ರಕಟಣೆಯನ್ನು ಮೋಹನಾಚಾರ್ಯ ಮಾಡ್ತಾ ಇದ್ದಾರೆ, ಮತ್ತು ಈ ಪ್ರವಚನ ಮಾಲಿಕೆಯಲ್ಲಿ ಸೆಪ್ಟೆಂಬರ್ ಅಕ್ಟೋಬರ್ನಲ್ಲಿ ಇಲ್ಲಿ ತುಂಬ ಕಾರ್ಯಕ್ರಮಗಳು ಉಂಟು. ಈಗ ರಾಮ ಮಂದಿರದೊಳಗೆ ಇವತ್ತು ಹೊತ್ತಾಗಿದೆ, ಮಂಗಳವಾರ ಅನೌನ್ಸ್ ಮಾಡ್ತೇನೆ, ಹೇಳಬೇಕಾದ್ರೆ ಅನೌನ್ಸ್ ಮಾಡ್ತೇನೆ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದವೋಚ ಮಹಂ ತೇನ ಪ್ರಿಯತಾಂ ಕಮಲಾಲಯಃ.